தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுச்சான் கிதார்த்தம் வக்ஷாமி லேசதா. ஸ்ரீமத் ஆச்சாரியரு கீதா பாஷ்யவன்னா பிராரம்ப மாடி தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுச்சான் கிதார்த்தம் வக்ஷாமி லேசதா அந்த ஹேளிதரு. அதுக்கு டிக்காரர் அர்த்தவனு பரித ಸ್ವಾರಸ್ಯವನ್ನೆಲ್ಲ ತಿಳಿಸಿದ್ರು. ಯಾತಕ್ಕೆ ಅದೆಲ್ಲ ಆಚಾರ ಉಪಯೋಗಿಸಿದ್ದಾರೆ ಅಂತ ಹೇಳ್ತಾ ಯದ್ವಾ ಆರಂಭದಲ್ಲಿ ಮಂಗಳಾಚರಣೆ ಮಾಡಬೇಕು ಎಂಬುದನ್ನು ತೋರಿಸೋದಕ್ಕೋಸ್ಕರ ಮಂಗಳಾಚರಣೆ ಮಾಡಿ ಅತ್ರ ದೇವಶಬ್ದೋ ದೇವತಾ ಶಬ್ದ ಪರ್ಯಾಯ ಆಮೇಲೆ ಪ್ರತಿಪಾದ್ಯಮಾಹ ಪರ್ಯಾಯ ಆದಮೇಲೆ ಫುಲ್ ಸ್ಟಾಪ್ ಇರಬೇಕಲ್ಲ. ಅತ್ರ ದೇವಶಬ್ದೋ ದೇವತಾ ಶಬ್ದ ಪರ್ಯಾಯ, ಇಲ್ಲಿ ದೇವಶಬ್ದಕ್ಕೆ ದೇವತಾ ಅಂತ ಅರ್ಥ. ಪ್ರತಿಪಾದ್ಯಮಾಹ, ಪ್ರತಿಪಾದ್ಯವಾದದ್ದೇನು ಅದಕ್ಕೆ ಹೇಳ್ತಾರೆ ದೇವತಾ ಶಬ್ದಮಾಹ. ಏನು ವಿಷಯದಲ್ಲಿ ಬಂದಿದೆ ಅಂದರೆ ಸನ್ನಿಧಾನಾಚ ಭಗವದ್ಗೀತಾಯಾಹ ಇತಿ ಲಭ್ಯತೆ, ಏನಿದೆ ಗೀತಾರ್ಥಂ ಅಂತ ಹೇಳಿದರು. ಏನು ಗೀತಾರ್ಥಂ ಅಂದರೆ ಭಗವದ್ಗೀತಾರ್ಥಂ ಅಂತ ಅರ್ಥ. ಯಾಕೆ ಸನ್ನಿಧಾನ ಗೀತಾ ಶಬ್ದಕ್ಕೆ ಇಲ್ಲಿ ಹೊರಟಿರೋದು ಯಾವುದು ವ್ಯಾಖ್ಯಾನ ಮಾಡಲಿಕ್ಕೆ ಭಗವದ್ಗೀತೆ, ಆದ್ದರಿಂದ ಗೀತಾಗೆ ಭಗವದ್ಗೀತಾ ಅಂತ ಅರ್ಥ ಮಾಡ್ಕೋಬೇಕು ಎಂದು ಹೇಳಿದ್ದಾರೆ. ಸೂತ್ರ ಅಂದರೆ ಬ್ರಹ್ಮಸೂತ್ರ ಹೇಗೋ, ಗೀತಾ ಅಂದರೆ ಭಗವದ್ಗೀತಾನೇ ಹಾಗೆ. ತೇನ ಇದಾನೀಂ ನಾರಾಯಣಸ್ಯ ಪ್ರಣಾಮೇ ಸಮುಚಿತತಾಂ ಆಚಷ್ಟೆ. ಆ ನಾರಾಯಣ ಪ್ರತಿಪಾದ್ಯನಾದ್ದರಿಂದ ಗೀತಾ ಬರೋದು ಮಹಾಭಾರತದಲ್ಲಿ. ಮಹಾಭಾರತ ಶುರುವಾಗೋದು ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂಥೇಳಿ. ಅದಕ್ಕೆ ನಾರಾಯಣ ನಮಸ್ಕಾರ ಮಾಡೋದು ಅತ್ಯಂತ ಸೂಕ್ತವಾದದ್ದು. ಸಮುಚಿತಂ ಆಚಷ್ಟೆ ಅಜ್ಞಾನ ಪಾರತಂತ್ರ್ಯಾಧಿಭಿ ಸರ್ವದೋಷೈಹಿ ವಿಶೇಷೇಣ ಸರ್ವದಾ ಸರ್ವಾತ್ಮನಾವರ್ಜಿತಂ. ಅಜ್ಞಾನ ಇವೆಲ್ಲ ಜೀವರಲ್ಲೆಲ್ಲ ಇರತಕ್ಕಂಥ ದೋಷ ಅಜ್ಞಾನ. ಪಾರತಂತ್ರ್ಯ, ಮಹಾಲಕ್ಷ್ಮಿಯಲ್ಲಿ ಪಾರತಂತ್ರ್ಯ ಇದೆ. ಅಜ್ಞಾನ ಪಾರತಂತ್ರ್ಯಾಧಿಭಿ ಸರ್ವದೋಷೈಹಿ ವಿಶೇಷೇಣ ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ. ಸರ್ವದೋಷ ದೋಷಗಳು ಅವು ಯಾವುದು ನಾರಾಯಣನಲ್ಲಿ ಇಲ್ಲ. ಸರ್ವದಾ ಸರ್ವಾತ್ಮನಾವರ್ಜಿತಂ ವರ್ಜಿತಂ ವಿಶೇಷ ವಿವರ್ಜಿತಂ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಸರ್ವಾತ್ಮನಾವರ್ಜಿತ ಮತ್ತು ಸರ್ವದಾ ವರ್ಜಿತ. ಕೆಲವೊಮ್ಮೆ ಇಲ್ಲ, ಕೆಲವೊಮ್ಮೆ ಇದೆ ಅಲ್ಲ, ಮತ್ತೆ ಯಾವುದೋ ಇದೆ ಯಾವುದೋ ಇಲ್ಲ ಅಲ್ಲ, ಅಥವಾ ಸ್ವಲ್ಪ ಇಲ್ಲ ಸ್ವಲ್ಪ ಇವೆ ಅಲ್ಲ. ಸರ್ವಾತ್ಮನ ಎಷ್ಟು ಮಾತ್ರಕ್ಕೂ ಇಲ್ಲ, ಸರ್ವದಾ ಯಾವಾಗಲೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ವಿವರ್ಜಿತಂ ಅನ್ನೋ ಪದ ಉಪಯೋಗಿಸಿದ್ದಾರೆ. ಪರಿತಃ ಪರಿಪೂರ್ಣಂ ಅಂದ್ರೆ ಏನು? ಪರಿತಃ ದೇಶತಃ ಕಾಲತಃ ಗುಣತಶ್ಚ ಪೂರ್ಣಮಿತಿ ವೈಶಿಷ್ಟ್ಯ ಮಾಚಷ್ಟೆ. ದೇಶತಃ ಪೂರ್ಣ, ಕಾಲತಃ ಪೂರ್ಣ, ಗುಣತಃ ಪೂರ್ಣ ಅಂತ ಹೇಳೋದಕ್ಕೋಸ್ಕರ ಪರಿಪೂರ್ಣ. ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಪರಮ ವೈಷ್ಣವಸ್ಯ ಭಗವತೋ ಭಾಷ್ಯಕಾರಸ್ಯ ವಿಷ್ಣುರಿಷ್ಟ ದೇವತಾ ಇತಿ ಪ್ರಸಿದ್ಧಮೇವ. ಆಚಾರ್ಯರು ಪರಮ ವೈಷ್ಣವರು ಭಾಷ್ಯಕಾರರು, ಅದು ಅವರಿಗೆ ವಿಷ್ಣು ಪರಮ ಇಷ್ಟ ದೇವತ. ಸರ್ವ ಇಷ್ಟ ಅಂತ ಪದ ಎಲ್ಲಿ ಉಪಯೋಗಿಸಿದ್ದಾರೆ ಆಚಾರ್ಯರು ಗೊತ್ತಾ? ಸರ್ವತ್ರಾಖಿರ ಸಚ್ಛಕ್ತಿ ಸ್ವತಂತ್ರೋ ಅಶೇಷ ದರ್ಶನ ನಿತ್ಯಾತಾದೃಶ ಚಿತ್ಯೇತ್ಯಯಂತ ಇಷ್ಟೋನೋ ರಮಾಪತಿ. ಎಲ್ಲಿ ಶ್ಲೋಕ ಅದು? ಎಲ್ಲಿದು? ತತ್ವೋದ್ಯೋತ ಮೊದಲನೇ ಶ್ಲೋಕ ಅದು. ಅದಕ್ಕೆ ನಿತ್ಯ ಆದ್ಯಂತ ಶ್ಲೋಕ ಪಾರಾಯಣ ಮಾಡ್ತಿದ್ರೆ ಅವೆಲ್ಲ ಇಲ್ಲಿರೋದು ಗೊತ್ತಾಗ್ತದೆ. ಅದೇ ಅಲ್ಲಿ ಸ್ಪಷ್ಟ ಹೇಳ್ತಾರೆ, ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರೋ ಅಶೇಷ ದರ್ಶನ ನಿತ್ಯ ಅತಾದೃಶ ಚಿತ್ಯೇತ್ಯಯಂತ ಇಷ್ಟೋನೋ ರಮಾಪತಿ. ಅದಕ್ಕೆ ವಿಷ್ಣು ಇಷ್ಟ ದೇವತಾ ಇತಿ ಪ್ರಸಿದ್ಧಮೇವ, ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ವಿಚಾರ ಅಂತ ತಿಳಿಸಿದರು. ಅದಾದ ಮೇಲೆ ಪ್ರಾರಿಪ್ಸಿತೇತಿ ಮುಂದೆ ಪ್ರಸಿದ್ಧಮೇವ. ಹೀಗಾಗಿ ಇಷ್ಟ ದೇವತಾ, ವಿಶಿಷ್ಟ ದೇವತಾ, ಪ್ರತಿಪಾದ್ಯ ದೇವತಾ ಒಂದಾಗಿದ್ದು ಸಾಕು, ಮೂರು ಆಗಿರೋದ್ರಿಂದ ದೇವಂ ನಾರಾಯಣಮ್ನತ್ವ ಅಂತ ಹೇಳಿದ್ದು ಸರಿ ಹೋಯಿತು. ಯದ್ವಾ ಭಗವದ್ಗೀತಾ ಪ್ರತಿಪಾದ್ಯತ್ವ ನಾರಾಯಣಸ್ಯ ನಾ ಪರೇಶಾಮಿವ ಜೀವತ್ವ ನಿರ್ವಿಶೇಷತ್ವಾದಿ ರೂಪೇಣ ಕಿಂ ನಾಮ ಸರ್ವದೋಷ ವಿವರ್ಜಿತಯ ಪರಿಪೂರ್ಣತೆಯ ಚೇತಿ ಪದದ್ವಯೇನ ಆಖ್ಯಾತಿ ಆನ್ ವ್ಯಾಸಾನ್. ಯದ್ವಾ ಭಗವದ್ಗೀತಾ ಪ್ರತಿಪಾದ್ಯತ್ವ ನಾರಾಯಣಸ್ಯ ನಾ ಪರೇಶಾಭಿವ ಜೀವತ್ವ ನಿರ್ವಿಶೇಷತ್ವಾದಿ ರೂಪೇಣ. ಇನ್ನ ಅದ್ವೈತಿಗಳು ಕೂಡ ಭಗವದ್ಗೀತಾ ಒಪ್ತಾರೆ, ಆದರೆ ಭಗವದ್ಗೀತಾ ಪ್ರತಿಪಾದ್ಯವಾದ ಯಾವುದು ಅಂತ ಹೇಳ್ತಾರೆ, ಅದು ಜೀವತ್ವಾದಿಗಳನ್ನು ಹೊಂದಿರತಕ್ಕಂಥ ನಾರಾಯಣ ಅಂತ ಹೇಳ್ಬಿಡ್ತಾರೆ. ಅಂತ ನಾರಾಯಣನ ಒಪ್ಪಿಲ್ಲ ನಾವು. ಭಗವದ್ಗೀತಾ ಪ್ರತಿಪಾದ್ಯತ್ವ ನಾರಾಯಣಸ್ಯ ನ ಪರೇಶಾಮಿವ ಜೀವತ್ವ ನಿರ್ವಿಶೇಷತ್ವಾದಿ ರೂಪೇಣ. ವಿಷ್ಣು ಒಬ್ಬ ಜೀವ ಅಂತನೋ, ಆತನ ನಿರ್ವಿಶೇಷೇ ಸ್ವಯಂಭಾತೆ ಕೆಮ ಜ್ಞಾನಾಮೃತಂ ಭವೇ, ವಿಶೇಷಗಳಿಲ್ಲ ಅಂತ ಒಪ್ತಾರೋ. ಅಂತಹ ಬ್ರಹ್ಮನ ನಾವು ಒಪ್ಪಿಲ್ಲ ಅಂತ ಹೇಳೋದಕ್ಕೋಸ್ಕರ ಏನು ಹೇಳ್ತಾರೆ, ಕಿಂನಾಮ ಸರ್ವದೋಷವರ್ಜಿತಯ ಪರಿಪೂರ್ಣತೆಯ ಚೇತಿ ಪದದ್ವಯೇನ ಆಖ್ಯಾತಿ. ಎರಡು ಪದ ಹಾಕಿದ್ರು, ಸರ್ವದೋಷ ವಿವರ್ಜಿತ ಅಂತ ಒಂದು ಪದ ವಿಶೇಷಣ, ಪರಿಪೂರ್ಣ ಅಂತ ಇನ್ನೊಂದು ವಿಶೇಷಣ. ಎರಡು ವಿಶೇಷಣ ಹಾಕಿದ್ದಕ್ಕೆ ನಾವು ಒಪ್ತಕ್ಕಂಥ ನಾರಾಯಣ ನೀವು ಹೇಳೋ ನಾರಾಯಣನಲ್ಲ, ದೇವರನ್ನು ಒಪ್ತಾರೆ ಅಂದ ಮಾತ್ರಕ್ಕೆ ನಾವು ಭಾರಿ ಪರೀಕ್ಷೆಯಲ್ಲಿ ಕೂತ ಅಂದ ಮಾತ್ರಕ್ಕೆ ಪಾಸು ಅಂತ ಏನು ಅರ್ಥ ಅಲ್ಲ. ಪರೀಕ್ಷೆ ಕೂಡದೆ ಹೋದ್ರೆ ಫೇಲೇ, ದೊಡ್ಡ ಯೋಚನೆ ಇಲ್ಲ. ಕೂತ್ ಮಾತ್ರಕ್ಕೆ ಪಾಸು ಅಂತನೂ ಅಲ್ಲ. ದೇವರನ್ನು ಒಪ್ತಾರೆ ಅಂದ ತಕ್ಷಣ ಹೇಗೆ ಒಪ್ತಾರೆ ದೇವರನ್ನ, ಅನಂತ ಅನಂತ ಕಲ್ಯಾಣ ಗುಣಪೂರ್ಣ ಅಂತ ಒಪ್ತಾರೋ, ಅಥವಾ ಜೀವ ಬ್ರಹ್ಮ ಒಂದೇ ಅಂತ ಒಪ್ತಾರೋ, ಅನಂತ ವಿಶೇಷ ಪೂರ್ಣ ಅಂತ ಒಪ್ತಾರೋ, ನಿರ್ವಿಶೇಷ ಅಂತ ಒಪ್ತಾರೋ, ಎಲ್ಲ ಕೇಳಬೇಕಲ್ಲ, ಗೊತ್ತಾಯ್ತಾ. ಆದರೆ ಆದ್ದರಿಂದ ದೇವರನ್ನು ಒಪ್ತಾರೆ ಅಂದ ಮಾತ್ರಕ್ಕೇನೆ ನಾವು ಆಸ್ತಿಕರು ಅಂತ ತಿಳ್ಕೊಳ್ಬಾರ್ದು. ವೈಷ್ಣವರು ಅಂತ ಈ ರೀತಿ ದೇವರನ್ನು ಒಪ್ಪಿದರೆ ಮಾತ್ರ ಸರಿ. ಯಾವ ರೀತಿ ಒಪ್ಪಬೇಕು ಅಂದರೆ ಸರ್ವದೋಷ ವಿವರ್ಜಿತ ಮತ್ತು ಪರಿಪೂರ್ಣ ಎರಡು ಒಪ್ಪದೆ ಹೋದರೆ ಎಂದು ದೇವರನ್ನು ಒಪ್ಪಿದಂತೆ ಅಲ್ಲ. ಪರಿಪೂರ್ಣತೆ ಆಚಾಯಿತು ಪೇನ್ ನೋಡಿ ನೋಡಿದ್ದೀನಿ ಎಲ್ಲಿದೆ ಅಂದರೆ ಈ ಕೆಳ ನೋಡೋಕ್ಕೆ ಶುರು ಮಾಡಿದೆ. ಕೆಳ ನೋಡಿದ್ರೆ ಪೇನ್ ಇರುತ್ತಲ್ಲಿ, ರಕ್ಷ ಪ್ಲೇನ್ ಅಂತಷ್ಟು ಏನು ಜ್ಞಾಪಕ ಆಗುತ್ತೆ ಅವನಿಗೆ, ಅದು ಅಟ್ಲೀಸ್ಟ್ ಒಂದು ಡೈರೆಕ್ಟ್ ಏನಾದ್ರು ತೋರಿಸ್ಬೇಕು ಬೇಡ. ಕೆಳಗೆ ಎಲ್ಲೋ ಇರುವೆ ಹುಡುಕ್ತಾ ಹುಡುಕಿದ್ರೆ ಪ್ಲೇನ್ ಆಗುತ್ತೆ ಅದು. ಸೊ ಅವ್ರು ಒಪ್ತಕ್ಕಂಥ ಪ್ಲೇನ್ ಒಪ್ಪಿದ್ರು ಕೂಡ ಪ್ಲೇನ್ ಅಂತ ಕಾನ್ಸೆಪ್ಟ್ ಅವನಿಗೆ ಗೊತ್ತಿಲ್ಲ. ಆದ್ದರಿಂದ ಆ ರೀತಿ ದೇವ್ರನ್ನ ಒಪ್ಪಿದರೆ ಏನೇನೂ ಉಪಯೋಗ ಇಲ್ಲ. ಅಲ್ಲ, ಪರಿಪೂರ್ಣ ಅಂತ ಒಪ್ಪಿದ್ರೆ ಇವೆಲ್ಲ ಬಂದುಬಿಡುತ್ತೆ. ಪರಿಪೂರ್ಣ ದೋಷ ದೂರ ಅಂತ ಹೇಳಿದ ಆಚಾರ ಒಬ್ಬರೇ, ಇನ್ಯಾರಿಗೂ ಅದು ಆ ಕಾನ್ಸೆಪ್ಟ್ ಗೊತ್ತಿಲ್ಲ. ಆದ್ದರಿಂದ ಅದು ಹೇಳಿದ ಮೇಲೆ ಏನರ್ಥ, ಆಚಾರ ಗುರುತು ಏನು ಒಪ್ಪಿದ್ರೆ ಮಾತ್ರ ಗೊತ್ತಾಗೋದು, ಗೊತ್ತೇ ಆಗೋದಿಲ್ಲ. ಇವತ್ತು ಯಾವುದೋ ಒಂದು ಕೋರ್ಸ್ ಮಾಡಿದ್ದಾನೆ ಅಂದರೆ ಯೂನಿವರ್ಸಿಟಿಲಿ ಓದಿದ್ದಾನೆ ಅಂತ ಅರ್ಥ. ಇಲ್ಲದವ್ರು ಕೋರ್ಸ್ ಅದು ಅರ್ಥನೇ ಇಲ್ಲ. ಕೋರ್ಸ್ ಅಂದ ತಕ್ಷಣ ರೆಕಗ್ನೇಷನ್ ಇರಬೇಕು. ರೆಕಗ್ನೇಷನ್ ಇಲ್ಲದೆ ಇರೋ ಕೋರ್ಸ್ಗೆ ಹೇಗೇನು ಕೋರ್ಸ್ ಅಂತ ಕರೆಯೋದಿಲ್ವೋ, ಇವತ್ತು ಆಚಾರ್ಯರ ಗುರುತ್ವ ಯಾರು ಒಪ್ಪೋದಿಲ್ಲ, ಅವ್ರಿಗೇನು ಗೊತ್ತಾಗೋದಿಲ್ಲ, ಪರಿಪೂರ್ಣ ಗುಣ ದೋಷ ದೂರ ಅನ್ನೋ ಕಾನ್ಸೆಪ್ಟ್ ಅರ್ಥನೇ ಆಗೋದಿಲ್ಲ. ಇವತ್ತು ಜಗತ್ತಿನಲ್ಲಿ ಯಾವ ವೆಸ್ಟರ್ನ್ ಫಿಲಾಸಫಿ ಇಂಡಿಯನ್ ಯಾವ ತಗೊಂಡು ನೋಡಿದರೂ ಕೂಡ ಆಚಾರ್ಯರ ಹೊರತು ಎರಡನ್ನು ಹಿಡಿದು ಮತ್ತೊಬ್ಬರು ಇಲ್ಲ. ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅನ್ನೋ ಒಂದು ಭಾಗ, ಸಕಲ ದೋಷ ದೂರ ಎರಡು. ಇದು ಬಂದರೆ ನಿಜವಾದ ದೇವರು ಅಂದ್ರೆ ಅವರು ಹೇಳಿದ್ರು ಆಚಾರ ಒಬ್ಬರೇ. ಸ್ವಾತಂತ್ರ್ಯ ಅವೆಲ್ಲ ಸ್ವತಂತ್ರ ಬರುತ್ತೆ ಅಲ್ಲಿ, ಅದು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಎರಡಿದ್ರೇ ಸ್ವಾತಂತ್ರ್ಯ ಬರೋದು. ಅದಕ್ಕೆ ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಹೇಳಿದ್ದ. ಕಿಂನಾಮ ಸರ್ವದೋಷ ವರ್ಜಿತತೆಯ ಪರಿಪೂರ್ಣತೆಯ ಪದದ್ವಯ ಇತಿ ಪದದ್ವಯೇನೇ ವ್ಯಾಖ್ಯಾತಿ. ಎಲ್ಲಿ ಹೋದ್ರೂ ಇದೇನೆ, ನಾರಾಯಣಂ ಗುಣೈ ಸರ್ವೇ ರುದೀರ್ಣಂ ದೋಷವರ್ಜಿತಂ. ಬ್ರಹ್ಮಸೂತ್ರ ಭಾಷ್ಯನ ಹಾಗೇನೆ, ಇದು ಹಾಗೇನೆ, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಮಹಾಭಾರತಾತ್ಮರಣೇ ಹಾಗೇನೆ. ಅದೇ ಯಾವ ಗ್ರಂಥ ಶುರು ಮಾಡಿದರೂ ಕೂಡ ಎರಡು ವಿಷಯ ಇರಲೇಬೇಕು. ಕಿಂನಾಮ ಸರ್ವದೋಷವರ್ಜಿತಯ ಆನ್ ಅಂತ ಪದ ಬಂತು. ಪರಿಪೂರ್ಣಂ ಗುರುಮುಶ್ಚ ಆನ್, ಏನು ಆನ್ ಅಂದರೆ ಏನು, ವ್ಯಾಸಾನ್ ಅಂತ. ಆನ್ ಶಬ್ದಕ್ಕೆ ವೇದವ್ಯಾಸರು ಅಂತ ಅರ್ಥ. ಅದಕ್ಕೆ ಎಲ್ಲಿದೆ ಅರ್ಥ ಹಾಗೆ ಕೋಟ್ ಮಾಡ್ತಾರೆ, ಅಂ ಅಹ ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ್. ಇದು ವಾಸುದೇವ ಸಹಸ್ರನಾಮ ಸ್ತೋತ್ರ ಅಂಥೇಳಿ ಪದ್ಮಪುರಾಣದಲ್ಲಿ ಬರುತ್ತೆ. ಅಲ್ಲಿ ವಾಕ್ಯ ಇದು ಆಂ ಆ ಅಂದ್ರೂ ವೇದವ್ಯಾಸ ದೇವರು, ಆ ಅಂದ್ರೆ ವೇದವ್ಯಾಸ ದೇವರು, ಅಮ್ಮ ಅಂದ್ರೂ ವೇದವ್ಯಾಸ ದೇವರು, ಅಹ ಅಂದ್ರೆ ವೇದವ್ಯಾಸ ದೇವರು. ಅವರು ನಾರಾಯಣ ಸರ್ವಶಾಸ್ತ್ರ ಪ್ರತಿಪಾದ್ಯರು, ಸರ್ವವರ್ಣ ಪ್ರತಿಪಾದ್ಯರಾದ್ದರಿಂದ ವಿಶೇಷತಃ ಆ ಅಮ್ಮ ಅಹ ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ್. ಪುರಾಣ ಋಷಿ ಅನಾದಿ ಕಾಲದ ಋಷಿಗಳು ಅಂದರೆ ವೇದವ್ಯಾಸ ದೇವರು. ಶಾಖಾ ಸಹಸ್ರಕೃತ್, ವೇದಾದಿಗಳನ್ನು ಸಾವಿರಾರು ಶಾಖೆಗಳನ್ನು ಮಾಡಿದವರು ವೇದವ್ಯಾಸ ದೇವರಾದ್ದರಿಂದ ಅವರಿಗೆ ಆ ಹೆಸರಿದೆ. ಇತ್ಯಾಕ ಇತಿ ಅಕಾರಸ್ಯ ತನ್ನಾಮ ಸುಪಾಠ. ಈಗ ಅಕಾರವನ್ನು ವೇದವ್ಯಾಸರ ನಾಮಾವಳಿಯಲ್ಲಿ ಹೇಳಿದ್ದಾರೆ. ವೇದವ್ಯಾಸರ ನಾಮಾವಳಿಯಲ್ಲಿ ಇದಿಷ್ಟಾರ್ಥ ಬಂದಿರೋದ್ರಿಂದ ಆನ್ ಅಂದರೆ ವೇದವ್ಯಾಸರು ಅಂತ ಅರ್ಥ. ಆಹ ಆಹೌ ಆಹ ರಾಮ ರಾಮೌ ರಾಮ ಇದ್ದಾಗೆ ಆಹ ಆ ಮಾಡಿಕೊಂಡ್ರು ಸಾಕು ನಮಗೆ. ಅಹ ಔ ಆಹ ಅಂ ಔ ಆನ್ ಆನ್ ಏನದು ದ್ವಿತೀಯ ವಿಭಕ್ತಿ ಬಹುವಚನ, ದ್ವಿತೀಯ ವ್ಯಕ್ತಿ ಬಹುವಚನ ಆನ್ ಅಂತಾಯ್ತು. ಇಷ್ಟು ಹೇಳಿದ್ರು. ಹಾಗಿದ್ರೆ ವ್ಯಾಸ ಅನ್ನಂತ ಅರ್ಥ ಮಾಡಿದ್ರೆ ವೇದವ್ಯಾಸ ಎಷ್ಟು ಜನ ಇದ್ದಾರೆ? ಒಂದೇ. ಮತ್ತೆ ವ್ಯಾಸ ಅನ್ನ ಬಹುವಚನಂತೆ ಗೌರವಾದೇವ ಗುರುಗಳು ಅಂತ ಕರೆದಾಗ ಬಹುವಚನ. ಬಹುವಚನ ಹೇಳಿದ್ರೆ ಹೆಚ್ಚನ ಇದ್ದಾರೆ ಅಂತ ಅರ್ಥ ಅಲ್ಲ, ಅವರು ಪೂಜ್ಯರು ಅಂತ ಹೇಳೋದಕ್ಕೋಸ್ಕರ ಆನ್ ಅಂತ ಕರೆದಿದ್ದಾರೆ. ಇತ್ಯಕಾರಸ್ಯ ತನ್ನಾಮ ಸುಪಾಠಾತ್ ಬಹುವಚನಂತೆ ಗೌರವಾದೇವ. ಆಚಾರ್ಯರು ಬಹುವಚನ ಉಪಯೋಗಿಸಿದರೆ ಗುರುವಿನ ಶಬ್ದಕ್ಕೆ ಬಹುವಚನ ಗೌರವದಿಂದ ಮಾತ್ರ ಅಂತ ಅರ್ಥ. ಆದರೆ ಉಳಿದು ಯಾರೇ ಗೌರವ ಅಂತ ಗುರುವ ಉಪಯೋಗಿಸಿದರೆ ಹೆಚ್ಚಿನ ಗುರುಗಳಿದ್ದಾರೆ ಅಂತಲೂ ಅರ್ಥ. ಅರ್ಥ ಆಯ್ತು. ಒಬ್ಬ ಗುರುಗಳಲ್ಲ, ಪ್ರತಿಯೊಬ್ಬರು ಎಷ್ಟು ಜನ ಗುರುಗಳಿರಬೇಕು? ತುಂಬ ಜನ ಏಕಕಾಲಕ್ಕಿರಬಾರ್ದು, ಪದಿತೆ ಆಗುತ್ತೆ. ಎಲ್ಲ ಒಟ್ಟಿಗೆ ಎಲ್ಲ ಡಾಕ್ಟರ್ ಔಷಧಿ ಕೊಟ್ಟರು ಪದಿತೆ ಆಗಿಬಿಡುತ್ತೆ, ಗೊತ್ತಾಯ್ತಿಲ್ಲ. ಒನ್ ಬೈ ಒನ್, ಪ್ರೈಮರಿ ಸ್ಕೂಲ್ ಬೇರೆ, ಹೈ ಸ್ಕೂಲ್ ಬೇರೆ, ಸ್ಟೆಪ್ಸ್ ಅದು. ಆ ಸ್ಟೆಪ್ಸಲ್ಲಿ ಗುರುತ್ವ ಇದ್ದರೆ ತಪ್ಪಲ್ಲ. ಆದ್ರೆ ಆ ದೃಷ್ಟಿಯಲ್ಲಿ ನಾವೆಲ್ಲ ಹಾಗೆ ಗುರುಭ್ಯೋ ನಮಃ ಅಂತಲೇ ಹೇಳಬೇಕು. ಆಚಾರ್ಯ ಗುರುಭ್ಯೋ ನಮಃ ಅಂತ ಹೇಳಿದಾಗ ಹಯಗ್ರೀವ ವೇದವ್ಯಾಸಾದಿ ರೂಪದ ಪರಮಾತ್ಮನಿಗೆ ಅನ್ವಯ, ಬೇರೆಯವರಿಗೆಲ್ಲ. ಆದರೆ ಉಳಿದವರು ಲಕ್ಷ್ಮೀದೇವಿಗೆ ಅನ್ವಯ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಉಳಿದವರಿಗೆ ಅವ ದ್ವಿವಚನ ಅಷ್ಟೇ, ಉಳಿದವರು ಮಾತ್ರ ಗುರುಭ್ಯೋ ನಮಃ ಇಷ್ಟೆಲ್ಲ ಸೇರಬೇಕು. ಏನೋ ಏಕವಚನ ಅಷ್ಟೇ ದೇವರಿಗೆ. ಶಾಖಾ ಸಹಸ್ರ ಕೃತೆ ಇತ್ಯ ಅಕಾರಸ್ಯ ತನ್ನಾಮ ಸೋಪಾಥಾತ್ ಬಹುವಚನಂಚ ಗೌರವಾದೇವ. ಇದೆಲ್ಲ ಶಾಸ್ತ್ರ ಓದಬೇಕಾದ್ರೆ ಈ ಕ್ರಮದಲ್ಲಿ ಓದಬೇಕು. ಯಾವಾಗ ಸುಮ್ಮನೆ ಓದಿದ್ರೆ ಶಾಸ್ತ್ರ ಅಂತ ಕರೆಯೋದಿಲ್ಲ, ಸೈಂಟಿಫಿಕ್ ಅಂತ ಕರೆದಾಗ ಒಂದು ವ್ಯವಸ್ಥೆ ಇದೆ. ಶಾಸ್ತ್ರದ ಮುಂದೆ ಯಾವುದೋ ಶ್ಲೋಕ ಓದ್ದಾಗ ಓದಬಾರದು, ಅದಕ್ಕೆ ಇದೆಲ್ಲ ಬಿಡಿಸಿ 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 ಹೇಳ್ತಾರೆ. ಈ ಶ್ಲೋಕ ಓದಿದ ಮೇಲೆ ಇಷ್ಟು ಅರ್ಥ ಮಾಡ್ಕೊಂಡ್ಮೇಲೆ ಯಾವುದೇ ಶ್ಲೋಕ ಕೊಟ್ಟು ಆ ರೀತಿ ಓದ್ಬೇಕು. ಆಮೇಲೆ ಶಾಸ್ತ್ರ ಓದೋರು ಶ್ಲೋಕ ಓದೋದು ಅಂದರೆ ಯಾವುದೇ ಶ್ಲೋಕ ಕೊಡಲಿ, ಈ ಅರ್ಥ ಕ್ರಮ ಇಟ್ಕೊಂಡು ಓದಬೇಕು. ಅದು ಗುರುಸ್ತೋತ್ರನೋ ದೇವತಾ ಸ್ತೋತ್ರನೋ ಏಕವಚನನೋ ಬಹುವಚನನೋ ವಿಶೇಷಣೆ ಏನು ಹಾಕಿದ್ದಾರೆ ಅದೆಲ್ಲ ಓದ್ದಾಗ ಏನಾಗುತ್ತದೋ ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲಿ ಯಾವ್ಯಾವುದು ಶುಕ್ಲಾಭರಧರಂ ಬಿಷ್ಟು ಅಂತ ತಿಳ್ಕೊಂಬೋಣ. ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ ಅದನ್ನು? ಗಣೇಶ ಸ್ತೋತ್ರ ಅಲ್ಲ ಅದು. ಯಾಕೆ ಮುಂದೆ ವಿಷ್ಣು ಅಂತಿದೆ, ಮುಂದೆ ಶುಕ್ಲಾಂಬರದ ವಿಷ್ಣು ಅಂತಿದ್ದ ಗಣೇಶ ಹೇಗಾಗ್ತಾನೆ. ಮತ್ತೆ ಇನ್ನೊಂದಿದೆ, ಗಣೇಶ ಶುಕ್ಲಾಂಬರಧರ ಅಲ್ಲ, ರಕ್ತಾಂಬರಧರ. ತಂತ್ರಸಾರದಲ್ಲಿ ಆಚಾರ ಹೇಳುತ್ತಾರೆ ಗಣೇಶನಿಗೆ ಕೆಂಪು ಬಹಳ ಪ್ರಿಯ. ರಕ್ತಾಂಬರೋ ರಕ್ತ ತನು ರಕ್ತ ಮಾಲ್ಯಾನು ಲೇಪನಃ. ಗಣೇಶನ ಬಣ್ಣ ಬೈಬಣ್ಣ ಕೆಂಪು, ಆತನ ಪ್ರಿಯವಾದ ಹೂಗಳೆಲ್ಲ ಕೆಂಪಾಗಿರಬೇಕು, ಉಡೋ ವಸ್ತ್ರ ಎಲ್ಲ ಕೆಂಪು. ಅಂದರೆ ಶುಕ್ಲಾಂಬರಧರ ಗಣೇಶ ಆಗೋ ಚಾನ್ಸೇ ಇಲ್ಲ. ಇದೆಲ್ಲ ಯಾರಿಗೆ ಗೊತ್ತಾಗುತ್ತೆ? ಶಾಸ್ತ್ರದ ಅರ್ಥ ಗೊತ್ತಿದ್ರೆ. ಸುಮ್ಮನೆ ಹೇಳ್ಕೊತವ್ರು ಗಣೇಶ ಸ್ತೋತ್ರ ಹೇಳ್ತಾರೆ ಇರ್ತಾರ, ಅರ್ಥ ಆಯ್ತಾ? ಈಗ ಶಾಸ್ತ್ರದ ಅದೇ ಶಾಸ್ತ್ರ ಸಂಸ್ಕಾರ ಅಂತ ಕರೆಯೋದು. ಹರಿದಾಸ ಸಾಹಿತ್ಯ ಕೂಡ ಶಾಸ್ತ್ರ ಆದ್ರೆ ಓದ್ಬೇಕಾದ್ರೆ ಏನಂತ ಓದ್ಬೇಕಾಗ ಈ ಕ್ರಮದಲ್ಲಿ ಇಟ್ಕೊಂಡು ಓದ್ಬೇಕಾದ್ರೆ ಸುಮ್ಮನೆ ಕತೆ ಓದ್ದ ಓದ್ರೆ ಅಲ್ಲ. ಶ್ರೀರಮಣೀಕರ ಕವನ ಪೂಜಿತ ಚಾರು ಚರಣ ಸರೋಜ ಏನರ್ಥ ಪ್ರತಿಯೊಂದಕ್ಕೆ ಏನು ಅಷ್ಟೇ. ಎಷ್ಟು ಗಂಭೀರ ದೊಡ್ಡ ಶಾಸ್ತ್ರಜ್ಞರು ಬರೆದವರು ಕೂಡ, ಅರ್ಥ ಆಯ್ತಾ? ಆಮೇಲೆ ಬ್ರಹ್ಮ ಸಮೀರ ವಾಣಿ ಪಣೀಂದ್ರ ವೀಂದ್ರ ಮುಖೇಂದ್ರ ಮುಖ ವಿನೂತ ಭವೇಂದ್ರ ಮುಖ ವಿನೂತ ನೂತ ವಿನೂತ ಯಾತಕ್ಕೆ ಇಲ್ಲಿ ವಿವರ್ಜಿತ ಯಾತಕ್ಕೆ ಹೇಳಿದ್ರೆ ವಿನೂತ ಯಾತ ಬರೀ ನೂತ ಅನ್ಬೋದು, ವಿನೂತ ಯಾಕೆ ಹೇಳಬೇಕಾಗಿತ್ತು? ಈ ರೀತಿ ಎಲ್ಲ ನೋಡ್ತಾ ಹೋಗ್ಬೇಕು. ಅದೇ ರೀತಿ ಆಮೇಲೆ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಪ್ರತಿಯೊಂದಕ್ಕೂ ಒಂದು ಅರ್ಥ ಹುಡುಕ್ತು. ಆಗ ಶಾಸ್ತ್ರದ ಪ್ರಕ್ರಿಯೆ ಇದನ್ನೆಲ್ಲ ಬಂದ ಏನು ಮಾಡ್ತೀವಿ ನಾವು, ಇದು ನೋಡ್ಬೇಕಾದ್ರೆ ಮಾತ್ರ ಮಾಡಬಾರ್ದು. ಅಪ್ಲಿಕೇಶನ್ ಅದು ಎಲ್ಲ, ಯಾವುದೇ ಶ್ಲೋಕ ಕೊಂಡ್ರು ಯಾವುದೇ ಶಾಸ್ತ್ರ ವಿಚಾರ ಕಂಡ್ರು ಅದಕ್ಕೆ ಸೂಟ್ ಆಗಲಿಲ್ಲ ಶಾಸ್ತ್ರ ಅಲ್ಲ ಅದು. ಆ ರೀತಿ ಹೊಂದಾಣಿಕೆ ಇಲ್ಲ ಅಂದ್ಬಿಟ್ರೆ ಏನರ್ಥ ಅದು? ಶಾಸ್ತ್ರ ಅಲ್ಲ, ಬಿಟ್ಬಿಡೋದು, ಬೇಗ ಮಾಡಿಬಿಡ್ಬೇಕಷ್ಟೇ. ಶಾಸ್ತ್ರವಾಕ್ಯ ಹೀಗಿರಲೇಬೇಕು. ಅಣುಭಾಷೆ ತಗೊಳ್ಳಿ, ಆಮೇಲೆ ನಕಸ್ತುತಿ ತಗೊಳ್ಳಿ, ಕಂದುಕಸ್ತುತಿ ತಗೊಳ್ಳಿ, ಟೀಕಾರ ಇರೋ ಯಾವ ವಾಕ್ಯ ತಗೊಳ್ಳಿ, ಜ್ಞಾನಿಗಳು ಯಾವ ಪದ ತಗೊಳ್ಳಿ, ಹೇಗಿರ್ಬೇಕದು? ಬಂಗಾರದ ಅಂಗಡಿಯಲ್ಲಿ ಪ್ರತಿಯೊಂದು ಚಿನ್ನ ಹೇಗಿರ್ಬೇಕಲ್ಲ, ಹುಕ್ ಬೇರೆ ಹಾಕಿದೆಯಾ ಬೇಕಲ್ಲ, ಹುಕ್ ಕೂಡ ಏನಾಗಿರುತ್ತೆ ಚಿನ್ನದ ಸರದಲ್ಲಿ, ಹುಕ್ ಕೂಡ ಚಿನ್ನದ್ದೇ ಹಾಕಿರುತ್ತೆ, ಆ ಮಧ್ಯೆ ಜಾಯಿಂಟ್ಸ್ ಕೂಡ ಏನಿರುತ್ತೆ ಚಿನ್ನದ್ದೇ ಆಗಿರುತ್ತೆ. ಆ ರೀತಿ ಯೋಚನೆ ಮಾಡಿದರೆ ಸುವರ್ಣ ಇದು, ಸುವರ್ಣ ವರ್ಣ ಅಂದರೆ ಅಕ್ಷರಗಳು, ಸುವರ್ಣ ಅಂದ್ರೆ ಏನು? ದೋಷರಹಿತವಾದ ಅಕ್ಷರಗಳು, ಅದು ಶಾಸ್ತ್ರದಲ್ಲಿರುತ್ತೆ. ಕಾವ್ಯದಲ್ಲಿ ಅಷ್ಟರ ಓದೋದಿಲ್ಲ, ಕಾವ್ಯದಲ್ಲಿ ಏನು ಮಾಡ್ತಾರೆ ಒಂದೆರಡು ಹೆಚ್ಚು ಕಡಿಮೆ ಇದ್ದು ನಡೆದೋಗ್ಬೋದು. ನಿನ್ನೆ ಹೇಳಿದ್ವಲ್ಲ ಆ ಥರ ಶಾಸ್ತ್ರ ಆಗಿರಬಾರ್ದು. ಹಾಂ ಹೌದು, ಅದೊಂದಿದೆ, ತಪ್ಪು ಸ್ವರ ಹೇಳಬಾರ್ದು ಅಷ್ಟ ಏನು. ಹೌದು ಹೌದು ಹೌದು, ಅಲ್ಲ ವ್ಯತ್ಯಾಸ ಇಲ್ಲ ಅಂತ ಹೇಳಲಿಲ್ಲ, ತಪ್ಪು ಸ್ವರ ಹೇಳೋದಕ್ಕಿಂತ ಹಾಗೆ ಹೇಳೋದು ಉತ್ತಮ. ಅರ್ಥ ಆಯ್ತಾ? ಈಗ ತಪ್ಪು ಹೇಳಿದರೆ ಸ್ವರ ಸರಿಯಾದ ಸ್ವರ ಹೇಳಬೇಕು, ಸರಿಯಾದ ಸ್ವರ ಗೊತ್ತಿದ್ರೆ ಏನು ಮಾಡಬೇಕು? ಸುಮ್ಮನೆ ಓದ್ತಾ ಹೋಗು, ಅವಾಗ ತಪ್ಪಲ್ಲ. ಅರ್ಥ ಆಯ್ತಾ? ಈಗ ತಪ್ಪು ಹೇಳಿದರೆ ತಪ್ಪಾಗುತ್ತೆ. ಇಂಗ್ಲೀಷ್ ಬರಲಿಲ್ಲ, ಉಪಯೋಗಿಸ್ಬೇಡ, ಉಪಯೋಗಿಸಿದ್ರೆ ಏನು ಮಾಡಬೇಕು? ಸರಿಯಾದ ಪದ ಉಪಯೋಗಿಸು, ಆ ಭಾಷೆಗೆ ಅನ್ಯಾಯ ಮಾಡಬಾರ್ದು. ಅರ್ಥ ಆಯ್ತಾ? ಈಗ ಅರ್ಥದಲ್ಲಿ ಹೇಳಿರೋದೆ ಹೊರತು ಸ್ವರ ಬೇಡ ಅಂತಲ್ಲ, ತಪ್ಪು ಸ್ವರ ಬೇಡ ಅಂತ ತಾತ್ಪರ್ಯ. ಹಾಂ ಯಾವುದಕ್ಕೆ? ಹೌದು ಹೌದು, ಅದೇ ಅದೇ ಪ್ರಮಾಣ. ಗೊತ್ತಾಯ್ತಾ? ಯಾವಾಗಲೂ ಕೂಡ ಸಣ್ಣ ಆರಂಭದ ಹಂತದಲ್ಲಿ ಬರದೇ ಹೋದಾಗ ಬಿಡೋದಕ್ಕಿಂತ ಏನು ಮಾಡಬೇಕು ಅಂದರೆ ತಪ್ಪಿಲ್ಲದೆ ಹೇಳಿದರೆ ಸಾಕಾಗ. ಪ್ರಮಾಣ ಅಲ್ಲ ಅಲ್ಲ, ಸಂಪ್ರದಾಯನೂ ಪ್ರಮಾಣನೇ, ಸಂಪ್ರದಾಯನೂ ಪ್ರಮಾಣ, ಆದ್ದರಿಂದ ಅವಕಾಶ ಇದೆ ಅಂತ ಅರ್ಥ. ಆದರೆ ಮುಂದೋದ್ರೆ ಬೇಡ ಅಂತ ಹೇಳೋದಿಲ್ಲ, ಮುಂದೋದ್ರೆ ಬೇಡ ಅಂತ ಹೇಳೋದಿಲ್ಲ. ಆದರೆ ತಪ್ಪು ಹೇಳಬಾರ್ದು ಅನ್ನೋದು ಮಾತ್ರ ಕಾಮನ್. ಒಂದು 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 ಸ್ವರ ಹೇಳಿದ್ದಕ್ಕೆ ತಪ್ಪು ಹೇಳಿದ್ದಕ್ಕೆ ಏನಾಯ್ತದ? ಯಥೇಂದ್ರ ಶತ್ರು ಸ್ವರತೋಪರಾಧ, ಇಂದ್ರಶತ್ವ ವರ್ಧಸ್ವ ಅಂತ ಹೇಳಬೇಕಾದ್ರೆ ಸ್ವರ ತಪ್ಪು ಹೇಳಿದ್ದಕ್ಕೆ ಏನಾಯ್ತು? ಆ ಉದ್ದೇಶ ಏನಿತ್ತು ಅವ್ರ ಮನಸ್ಸಿನಲ್ಲಿ? ಇಂದ್ರನ ಕೊಲ್ಲ ಮಗ ಬೇಕು ಅಂತಿತ್ತು. ಹುಟ್ಟಿದ್ದು ಯಾರು? ಇಂದ್ರ ಸಾಯಲ್ಪಡ್ತಕ್ಕಂಥ ಮಗ ಹುಟ್ಟಿದ. ಯಾಕೆ? ಆ ಸ್ವರ ಹೆಚ್ಚು ಕಡಿಮೆ ಆಗಿದ್ದಕ್ಕೆ. ಅರ್ಥ ಆಯ್ತಾ? ನಮ್ಮಲ್ಲಿ ಸ್ವರ ಹೆಚ್ಚಿಗ ಬನ್ನಿ ಎಂಬುದು ಆಗಿರುತ್ತೆ, ಆ ಬನ್ನಿ ಅಂತ ಕರೆದಾಗಿರುತ್ತೆ. ಆ ಬನ್ನಿ ನೀವು ಬನ್ನಿ ಅಂತ ಕರೆದ್ರೆ ಹೋಗಿ ಅಂತಾನೆ ಅರ್ಥ ಅದಕ್ಕೆ. ಅರ್ಥ ಆಯ್ತಾ? ಬನ್ನಿ ಅಂತ ಕರಿಬೇಕಾದ್ರೆ ಸ್ವರದಲ್ಲಿ ಟೋನ್ ಇದೆ, ಆ ಟೋನ್ ಸರಿ ಇದ್ದಿಲ್ಲ ಅಂತ ಹೇಳ್ತಾರೆ. ನಿಮ್ಮನ್ನು ಕರೆದ್ರಲ್ಲ, ಇಲ್ಲ ಟೋನ್ ಸರಿ ಇದ್ದಿಲ್ಲ, ಆ ಟೋನೇ ಸ್ವರ. ಗೊತ್ತಾಯ್ತಾ? ಅದನ್ನು ನಾವು ಕನ್ನಡದಲ್ಲಿ ಹೇಗೋ ವೇದಗಳಲ್ಲಿ ಪ್ರತಿಯೊಂದಕ್ಕೂ ಇರುತ್ತೆ, ಲೋಕದಲ್ಲಿ ಸಾಮಾನ್ಯ ಇದ್ದು ಬಿಟ್ಟರೆ ಸಾಕಷ್ಟೆ. ಉದಾತ್ತ, ಅನುದಾತ್ತ, ಸ್ವರಿತ ಇತ್ಯಾದಿ ಏನು ಹೇಳ್ತೇವೆ ಆ ಅರ್ಥ ಕೊಡುತ್ತ. ಗೀತಾ ಇತಿ ಇತ್ಯಕಾರಸ್ಯ ತನ್ನಾಮಸು ಪಾಠಾತ್. ಗೀತಾ ಇತಿ ಭಗವದ್ಗೀತೈವ ಅಭಿಪ್ರೇಯತೆ. ಗೀತಾ ಅಂದರೆ ಭಗವದ್ಗೀತೆ ಅಂತ ತಿಳ್ಕೋಬೇಕೆ ಹೊರತು ಗೋಪಿಗೀತಾ ವೇಣುಗೀತಾದಿಗಳಲ್ಲ. ಯಾಕೆ ಆಚಾರ್ಯ ಭಾಷ್ಯ ಬರೆದು ಹೊರಟದ್ದು ಯಾವುದಕ್ಕೀಗ? ಭಗವದ್ಗೀತೆಗೇನೆ. ಮುಖ್ಯ ಮುಖ್ಯಯೋ ಮುಖ್ಯೇ ಕಾರ್ಯ ಸಂಪ್ರತ್ಯಯ, ಒಂದು ನಿಯಮ ಇದೆ, ಒಂದು ನ್ಯಾಯ ಇದೆ. ಮುಖ್ಯ ಮುಖ್ಯಯೋ ಮುಖ್ಯೇ ಕಾರ್ಯ ಸಂಪ್ರತ್ಯಯ. ಒಂದು ಯಾವುದೇ ಒಂದು ಕಾರ್ಯ ಮಾಡಬೇಕು ಪದ ಉಪಯೋಗಿಸಿದಾಗ ಮುಖ್ಯ ಮುಖ್ಯ ಎರಡು ಇರುತ್ತೆ. ಯಾವರ್ಥ ತಗೋಬೇಕು? ಯಾವಾಗಲೂ ಮುಖ್ಯಾರ್ಥನೇ ತಗೋಬೇಕು. ಮುಖ್ಯಾರ್ಥ ಬರದೆ ಹೋದಾಗ ಏನು ಮಾಡಬೇಕಾಗ? ಈ ಉದಾಹರಣೆಗೆ ಹಾಲು ತಗೊಂಬಂದ್ರೆ ಏನರ್ಥ? ಹಾಲು ತಗೊಂಡ್ಬಾ ಅಂತಾನೆ ಅರ್ಥ. ತುಪ್ಪ ಅಂದರೆ ತುಪ್ಪ ಅಂತಾನೇ ಅರ್ಥ. ಆದರೆ ವೃತ್ತದಲ್ಲಿ ಹಾಲು ತಗೊಂಡ್ ಬಾ ಅಂತ ಹೇಳಿಬಿಟ್ರೆ ಈ ಹಾಲು ಅಂತ ಅರ್ಥ ಮಾಡಬಾರ್ದು. ಯಾತಕ್ಕೆ? ಹಾಲಿನ ವೃತ್ತದ ಕಾಲಕ್ಕೆ ಹಾಲು ತಗೊಂಡ್ ಬಾ ಅಂದರೆ ಹಾಲು ತಂದಿರಬೇಕು, ಈ ಹಾಲು ತರಬಾರ್ದು. ಯಾತಕ್ಕೆ? ಮುಖ್ಯಾರ್ಥ ಬಾಧ ಇದೆ. ಈಗ ವ್ರತ ಮಾಡ್ತಿರೋದ್ರೆ ತಗೊಳಕ್ ಬರೋದಿಲ್ಲ, ಅವಾಗ ಏನು ತರ್ತಾನೆ? ವೇ ಹಾಲು ತರ್ತಾನೆ. ಆಗ ಅವ್ರು ಏನು ಮಾಡ್ತಾರೆ? ಕೇಳೋರಿಗೆ ಗೊತ್ತೋ ಹೇಳೋರಿಗೆ ಗೊತ್ತು, ಕರೆಕ್ಟ್ ತಂದು ಬಿಡ್ತಾರೆ. ಉಳಿದ್ರೆ ತಂದುಬಿಟ್ರೆ ಇದೇ ಯಾಕೆ ತಂದಿ ಅಂತ ಕೇಳ್ತಾರೆ. ಹಾಲು ಇದ್ದಿಲ್ಲ ಮನೆಯಲ್ಲಿ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಅದಕ್ಕೆ ಮುಖ್ಯ ಅಮುಖ್ಯ ನ್ಯಾಯ ಇದು. ನ್ಯಾಯ ಅಂದ್ರೇನು? ಸಿಂಹ ಬಂತು ಅಂದ್ರೆ ಸಿಂಹ ಬಂತು ಅಂತಾನೆ ಅರ್ಥ. ಹುಲಿ ಅಂದ್ರೆ ಹುಲಿ ಅಂತಾನೆ ಅರ್ಥ. ಮಕ್ಕಳಿಗೆ ತೋರಿಸ್ತಾ ಪೇಪರ್ ತೋರಿಸಿ ಸಿಂಹ ಬಂತು ಅಂದ್ರೆ ಸಿಂಹದ ಚಿತ್ರ ತೋರಿಸಿದ್ರು ಅಂತ. ಏನರ್ಥ ಮಾಡಬಾರ್ದಲ್ಲಿ? ನಿಜವಾದ ಸಿಂಹ ಅಂತ ಅರ್ಥ. ಇದ್ರೆ ನಿಜವಾದ ಸಿಂಹ ಇರ್ತಾರೆ, ಓಡೋಗ್ಬಿಡ್ತಿದ್ದ ಅಲ್ಲಿ ಇರ್ತಾನೆ ಇರಲಿಲ್ಲ. ನಿಜ ಇಲ್ಲಿ ಸಿಂಹ ನೋಡ್ಬಾ ಅಂತ ಕರೆದ್ರೆ ಅದು ಕಾಮಾಗಿ ನಗ್ನರ್ತ ಸಿಂಹ ನೋಡ್ಬಾ ಅಂತ ಕರೆದ್ರೆ ಅದು ಯಾವ ಸಿಂಹ ಆಗಿರ್ಬೇಕದು? ಆಟದ ಸಿಂಹ ನೋಡಿದ್ರೆ ನಿಜವಾದ ಸಿಂಹ ಅಲ್ಲ. ಆದರೆ ಕಾಡಿಗೆ ಹೋದ ಸಿಂಹ ನೋಡು ಅಂತ ಹೇಳಿದ ಅರ್ಥ. ಚಿತ್ರ ನೋಡಲ್ಲ, ನಿಜವಾದ ಸಿಂಹ ನೋಡು ಅಂತಾನೆ ಅರ್ಥ. ಆ ಅರ್ಥದಲ್ಲಿ ಮುಖ್ಯ ಅಮುಖ್ಯ ಇವೆಲ್ಲ ಒಂದ್ಸರ್ತಿ ನ್ಯಾಯ ತಿಳ್ಕೊಂಡ ಮೇಲೆ ಅದು ಮರಿಬಾರದು, ಸರಿಯಾಗಿ ಗಟ್ಟಿ ಇಟ್ಕೊಂಡ್ಬಿಡ್ಬೇಕದು. ಮುಖ್ಯ ಮುಖ್ಯ ಯೋಹೋ ಮುಖ್ಯ ಕಾರ್ಯ ಸಂಪ್ರತ್ಯಯ ಇತಿ ನ್ಯಾಯಾತ್. ಇದು ನ್ಯಾಯ, ಶಾಸ್ತ್ರ ನ್ಯಾಯಗಳಿವೆಲ್ಲ. ಯದ್ಯಪಿ ಬಹ್ವರ್ಥ ಗೀತಾ ಬಹ್ವರ್ಥ ಗೀತಾ ಶಕ್ತಶ್ಚಹಂ ತದ್ವಚನೆ. ಈಗ ಒಂದು ಪ್ರಶ್ನೆ ಬಂತು, ಗೀತಾಕ್ಕೆ ತುಂಬ ಅರ್ಥ ಇದೆ, ತುಂಬ ಅರ್ಥ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದು ಯಾವುದ್ರಲ್ಲಿ ಬಂದಿರೋ ಗ್ರಂಥ? ಅದು ಮಹಾಭಾರತದಲ್ಲಿ. ಮಹಾಭಾರತಕ್ಕೆ ಅತಿ ಕಡಿಮೆ ಅಂದರೆ ಎಷ್ಟು ಅರ್ಥ ಇದೆ? ಯಸ್ಮಿನ್ ದಶಾರ್ಥ ಸರ್ವತ್ರ. ಅದಕ್ಕೆ ತುಂಬಿದ ಸಭೆಯಲ್ಲಿ ಹೇಳಿದ್ರಲ್ಲ, ವೇದಗಳಿಗೆ ಮೂರರ್ಥ, ಮಹಾಭಾರತಕ್ಕೆ ಹತ್ತರ್ಥ, ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ನೂರರ್ಥ ಅಂತ ಹೇಳಿ. ತ್ರಯೋರ್ಥಾ ಸರ್ವ ವೇದೇಶು ದಶಾರ್ಥಾ ಸರ್ವ ಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಆಚಾರ್ಯ ಹೇಳಿದ ಮಾತಿದೆ ಇದು. ಮೂರು ಹತ್ತು ನೂರು. ಭಗವದ್ಗೀತೆ ಯಾವುದ್ರಲ್ಲಿ ಬರುತ್ತೆ? ಮಹಾಭಾರತದಲ್ಲಿ. ಸೊ ಎಷ್ಟು ಅರ್ಥ ಕರಿಮೆ? ಕನಿಷ್ಠ ಅದಕ್ಕೆ ಹತ್ತರ್ಥ ಇದೆ. ಅದಕ್ಕೆ ಯದ್ಯಪಿ ಬಹ್ವರ್ಥ ಗೀತಾ, ಗೀತೆಗೆ ತುಂಬ ಅರ್ಥ ಇದೆ. ಆದರೆ ಮತ್ತೆ ಪ್ರಶ್ನೆ ಹಾಕೋತಾರೆ ಈಗ, ಶಕ್ತಶ್ಚ ಅಂತ ಧ್ವಚನೆ. ಆಚಾರ್ಯ ಎಂಥವ್ರು ಗೊತ್ತಾ? ಅಷ್ಟೇ ಶಕ್ತಿ ಆಚಾರ್ಯರಿಗಿದೆ. ನಮಗೇನು ಗೊತ್ತೀಗ? ವಜ್ರ ನೋಡ್ತಾನೆ, ಓ ಹತ್ತು ಲಕ್ಷ ಅಂತ. ತಗೊಳ್ಳೋ ಶಕ್ತಿ ನಮಗಿಲ್ಲ, ಹತ್ತು ಲಕ್ಷ ಅಂತ ಹೇಳಿದಷ್ಟೇ. ಅದು ಆಚಾರ್ಯರಿಗೆ ಹತ್ತರ್ಥ ಇದೆ ಅಂತ ಹೇಳೋ ಶಕ್ತಿ ಇದೆ, ಹತ್ತರ್ಥ ಹೇಳೋ ಶಕ್ತಿನೂ ಇದೆ. ಯಾವ್ದು ಹತ್ತು ಅರ್ಥ ಅಂದರೆ ಬಡ ಬಡ ಹೇಳಾಕ್ಬಿಡ್ತಾರೆ ಆಚಾರ್ಯರು. ಆದರೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಆಚಾರ್ಯರೀಗ ಅಂತ ಪ್ರಶ್ನೆ. ಭಗವದ್ಗೀತೆ ಭಾರಿ ಅರ್ಥ ಇದೆ ಆಚಾರ್ಯರಿಗೆ, ಅದೆಲ್ಲ ಗೊತ್ತಿದೆ, ಹೇಳೋದಕ್ಕೆ ಬರುತ್ತೆ. ಈ ಮತ್ತೆ ತುಂಬ ಜನ ಗೊತ್ತಿದ್ರು ಕೂಡ ಯಾವುದು ಅನಾರೋಗ್ಯ ಆದ ಕಾರಣ ಹೇಳಕ್ಕೆ ಬರಲಿಕ್ಕಿಲ್ಲ ಆಚಾರ್ಯರಿಗೆ. ಅದು ಯಾವ ಪ್ರಶ್ನೆ ಇಲ್ಲ, ಯಾವಾಗ ಬೇಕಾದ್ರೂ ಹೇಳ್ತಾರೆ. ಹಾಗೆಲ್ಲ ಹೇಳ್ತೀರಾ ಅಂದರೆ ಇಲ್ಲ ಇಲ್ಲ. ತಥಾಪಿ ಶ್ರೋತೃಣಾಂ ಮಂದಾಂ ಮತಿಂ ಅಪೇಕ್ಷಾ ಅಲ್ಪಮೇವ ಉಚ್ಚತೆ. ಯಾಕೆ ಓದೋರು ಎಂತ ಹೊರತು ಗೊತ್ತು ಅಂತ ಆಚಾರ್ಯರಿಗೆ ಗೊತ್ತು. ಓದೋರು ಯಾರು ಅಂತ ಕೇಳಿದರೆ ತಮ್ಮ ಶಕ್ತಿ ಇರೋದು ಯಾರು ಓದೋದಿಲ್ಲ. ಆದ್ದರಿಂದ ಕಡಿಮೆ ಶಕ್ತಿ ಇರೋದ್ರಿಂದ ಏನು ಮಾಡ್ತಾರೆ? ಎಷ್ಟು ಬೇಕೋ ಅಷ್ಟು ಹೇಳ್ತಾ ಎಲ್ಲ ಹೇಳ್ತಾ ಇಲ್ಲ. ಇತಿ ಭಾವೇನ ಮುಕ್ತಂ ಲೇಷತಃ ಇತಿ. ಉದಾಹರಣೆಗೆ ಒಬ್ಬ ತಾಯಿ ಇರ್ತಾಳೆ, ಒಬ್ಬ ನಾಲ್ಕಾರು ಜನ ಮಕ್ಕಳಿರ್ತಾರೆ. ಹಿಂದಿನ ಕಾಲಕ್ಕೆ ಈಗ ಹೋಯ್ತು ಅದು. ನಾಲ್ಕು ಮಕ್ಕಳಿರ್ತಾರೆ, ದೊಡ್ಡ ಮಗನಿಗೆ ದೊಡ್ಡ ಪದಾರ್ಥ ತೊಗೊಂಬ ಅಂತ ಹೇಳಿ, ಚಿಕ್ಕ ಮಗುವಿಗೆ ಅಲ್ಲಿ ಚಮಚ ಇದೆ ತೊಗೊಂಬ ಅಂತ ಹೇಳ್ತಾ, ಹಂಡೆ ತೊಗೊಂಬ ಅಂತ ಹೇಳೋದಿಲ್ಲ. ಯಾತಕ್ಕೆ? ಶಕ್ತಿ ಇಲ್ಲ ಅದಕ್ಕೆ. ಶಕ್ತಿ ಹಂಡೆನೂ ಇದೆ, ತರೋ ಶಕ್ತಿ ಇವಳಿಗಿದೆ, ಆದರೆ ಮಗುವಿಗಿಲ್ಲ. ಅದಕ್ಕೆ ಅಂತರ್ಲಕ್ಕೆ ಹೇಳೋದಿಲ್ಲ, ಚಮಚ ತೊಗೊಂಡೋದ ಸಾಕು, ಚಿಕ್ಕ ಲೋಟ ತೊಗೊಂಬ ಅಂತ ಹೇಳ್ತಾ. ದೊಡ್ಡವರಿಗಾದರೆ ಚಮಚ ನೀನು ದೊಡ್ಡ ಹಂಡೆನೇ ತೊಗೊಂಬ ಅಂತ ಹೇಳ್ತಾರೆ. ಇದು ಓದೋ ಶಿಷ್ಯರೆಲ್ಲ ಎಂಥವ್ರು ಅಂದರೆ, ಮೊದಲನೇದಾಗಿ ಕಲಿಯುಗದ ಜನ. ಕಲಿಯುಗದಲ್ಲಿ ಏನಾಗಿರ್ತಾರೆ ಜನಗಳ ಬುದ್ಧಿ ಏನಾಗಿರುತ್ತಂತೆ? ಮಂದಾಹ ಸುಮಂದ ಮತಯ ಮಂದ ಭಾಗ್ಯಾಹಿ ಉಪದ್ರುತಾಹ. ಭಾಗವತಲ್ಲಿ ಹೇಳ್ತಾರೆ ಮಂದರು ಮಂದ ಭಾಗ್ಯರು, ಮಂದ ಮತಿಗಳು ಬೇರೆ, ಅದು ಸುಮಂದ ಮತಯ ಬೇರೆ ಹೇಳ್ತಾರೆ. ಭಾರಿ ದಡ್ರಂತೆ. ಅಂದಮೇಲೆ ಅವ್ರಿಗೆ ಭಾರಿ ಹೇಳಿದರೆ ತಿಳಿಯೋದಿಲ್ಲ, ಅದು ಹೇಳದೆ ಹೋದ್ರೆ ಉದ್ಧಾರ ಆಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ. ಲೇಷತಃ ಇದೆ ಇತ್ತಂ ಭೂತ ಲಕ್ಷಣಾರ್ಥ ತೃತೀಯಾಂತತ್ವಾ ತಸಿಹಿ ಲೇಷತಃ ತಸಿ ತಹಕ್ಕೆ ತಸಿ ಪ್ರತ್ಯಯ ಅಂತ ಹೇಳಿದ್ರು. ಅದಕ್ಕೆ ಏನರ್ಥ ಅಂದರೆ ಹೀಗೇನೆ ಹೇಳ್ತೇವೆ, ಇತ್ತಂಭೂತ ಲಕ್ಷಣಾರ್ಥ ತೃತೀಯಾಂತತ್ವ ಇತ್ತಂಭೂ ಲೇಷೇನ ಅಂತ ಅರ್ಥ. ಲೇಷೇನ ಅಂದ್ರೆ ಲೇಷತಃ ಅಂತ ತಾತ್ಪರ್ಯ. ಈ ಪದ ರಾಯರು ಉಪಯೋಗಿಸ್ತಾರೆ. ಇದು ಶ್ರೀರಾಮಚಾರಿತ್ರ ಮಂಜರಿ ಲೇಷತಃ ಕೃತ ರಾಘವೇಂದ್ರೇಣ ಯತಿನ ಇತಿ ಶ್ರೀಕೃತ ಚಾರಿತ್ರ ಮಂಜರಿ ಲೇಷತಃ ಕೃತ. ಆಚಾರ್ಯರು ಹೇಳಿದರು ಎಲ್ಲ ಹೇಳೋ ಶಕ್ತಿ ಇದ್ದು ಕಡಿಮೆ ಹೇಳ್ತಾರೆ. ರಾಯರು ಏನು ಮಾಡ್ತಾರೆ, ಶಿಷ್ಯರಿಗೋಸ್ಕರ ಕಡಿಮೆ ಹೇಳ್ತಾರೆ ಅಷ್ಟೇ. ಆದರೆ ಆಚಾರ್ಯಷ್ಟು ಗೊತ್ತಿದೆ ಅಂತ ಅರ್ಥ ಅಲ್ಲ ಅದಕ್ಕೆ. ಆದರೆ ಹೇಳೋದು ಮಾತ್ರ ಸ್ವಲ್ಪೇನೆ. ಇಲ್ಲೋಡಿ ಅರ್ಥ ಶಬ್ದೇನ ಸರ್ವಾರ್ಥ ಗ್ರಹಣ ಪ್ರಸಕ್ತೌ ಸರ್ವೇಶಾಂಚ ಭಾಷ್ಯೆ ಅದರ್ಶನಾತ್ ವಂಧ್ಯಾಯಂ ಪ್ರತಿಜ್ಞಾ ಇತಿ ಮಂದಾಶಂಕಾ ನಿರಾಸಾಯ ಇದ ಮುದಿತಂ. ಇಷ್ಟು ಹೇಳಿದ ಹೋಗಿದ್ರೆ ಏನಾಗ್ತಿತ್ತು ಅಂದರೆ, ಅರ್ಥ ಹೇಳ್ತೇವೆ ಅಂತಷ್ಟ ಮತ್ತೆ ಬಂತೀಗ ಮುಖ್ಯ ಮುಖ್ಯದಲ್ಲಿ ಏನು ಅರ್ಥ ತಗೋಬೇಕು ಯಾವಾಗಲೂ ಮುಖ್ಯ ಅರ್ಥ. ಎಲ್ಲ ಅರ್ಥ ಹೇಳ್ತೀರಾ ಅಂತ ಪ್ರಶ್ನೆ ಬರುತ್ತೆ. ಅರ್ಥ ಹೇಳ್ತೇವೆ ಅಂದರೆ ಎಲ್ಲ ಅರ್ಥ ಹೇಳ್ತೇವೆ ಅಂತ ಆಗಿಬಿಡುತ್ತೆ. ಎಲ್ಲ ಅರ್ಥ ಇಲ್ಲ ಅದರೊಳಗೆ, ಎಲ್ಲ ಅರ್ಥ ಇಲ್ಲ ಅಂದಮೇಲೆ ಆಚಾರ್ಯ ಏನು ಮಾಡಿದಾಗಾಯ್ತು, ಸುಳ್ಳು ಪ್ರತಿಜ್ಞೆ ಮಾಡಿದಾಗಾಯ್ತು. ಗೊತ್ತಾಯ್ತಾ, ಸುಳ್ಳು ಲಕ್ಷ ರೂಪಾಯಿ ವಾಪಸ್ ಕೊಡಬೇಕು, 10,000 ಕೊಟ್ಟು ಎಲ್ಲ ಕೊಟ್ಬಿಟ್ಟೆ ಅಂದ್ರೆ ಒಪ್ತಾರಾ? ಒಪ್ಪದೆ ಪೂರ್ತಿ ಕೊಟ್ಟಾಗಲಿಲ್ಲ, ಸುಳ್ಳು ಹೇಳಿದಾಗಾಯ್ತಲ್ಲ ಅಂದ್ರೆ ಅದಕ್ಕೆ ಬದ್ಧ ಹೇಳಿಬಿಡ್ತಾರೆ. ಪೂರ್ತಿ ಹೇಳ್ತಾ ಇಲ್ಲ, ಲೇಷತಃ ಸ್ವಲ್ಪ ಹೇಳ್ತೇವೆ. ಸರ್ವ ಅರ್ಥ ಗ್ರಹಣ ಪ್ರಸಕ್ತವು ಸರ್ವೇಶಾಂಚ ಭಾಷ್ಯ ಅದರ್ಶನಾತ್ ವಂಧ್ಯಾಯಂ ಪ್ರತಿಜ್ಞಾ. ವಂಧ್ಯಾಯಂ ಪ್ರತಿಜ್ಞಾ ಅಂದ್ರೇನು? ಗೀತಾರ್ಥಂ ವಕ್ಷ್ಯಾಮಿ ಅಂತ ಅರ್ಥ, ಅದು ಪ್ರತಿಜ್ಞೆ. ಅದು ಏನು ಮಾಡ್ತೇವೆ ಅಂತ ಹೇಳ್ತಾರೋ ಪ್ರತಿಜ್ಞೆ ಅಂತ ಅನ್ಸುತ್ತೆ, ಅದು ತಪ್ಪಾಗ್ತಾ ಇದೆ. ತಕ್ಷಣ ಆಚಾರ್ಯ ಹೇಳಿದ್ದಾರೆ ಲೇಷತಃ ಅಂತ ಹೇಳಿದ್ರಿಂದ ಸ್ವಲ್ಪ ಹೇಳ್ತೇವೆ ಅಂತ ಅರ್ಥ. ಮಂದಾಶಂಕಾ ನಿರಾಸಾಯದ ಮುದಿತಂ. ಮಂದರ ಆಶಂಕ ನಿರಾಸಕ್ಕೋಸ್ಕರ, ಜ್ಞಾನಿಗಳಿಗೆ ಸಂಶಯ ಬರೋದಿಲ್ಲ, ಅಜ್ಞಾನಿಗಳಿಗೆ ಬರುತ್ತೆ. ಅದಕ್ಕೆ ಆಚಾರ್ಯ ಸ್ಪಷ್ಟ ಮಾಡೋದಕ್ಕೋಸ್ಕರ ಲೇಷತಃ ಅಂತ ಹೇಳಿದರು. ಇದು ಗೀತಾ ಭಾಷೆ ಇಷ್ಟೇ ಅರ್ಥ. ಮಧ್ವಯುಜವಂತಕ್ಕೆ ಏನು ಗೊತ್ತಾಗುತ್ತೆ, ಆಚಾರ್ಯ ಮೊದಲೇನಂತ ಬರೆದಿರ್ತಾರೆ, ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ತಿತಂ ಪರಿಪೂರ್ಣಂ ಗುರುಂ ಶಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಬರೆದಿದ್ರು ಆಚಾರ್ಯ ಫಸ್ಟ್. ಅದನ್ನು ಅದನ್ನ ಹಾಗೇನೆ ಬದರಲ್ಲಿ ಪ್ರವಚನ ಮಾಡಿದರು ದೇವ್ರ ಮುಂದೆ. ಆಗ ದೇವರು ಏನು ಮಾಡಿದರು, ವೇದವ್ಯಾಸ ದೇವರು ನಾರಾಯಣ ದೇವರು ಅವ್ರಿಗೆ ಹೇಳಿದರು, ಎಲ್ಲ ಭಾರಿ ಸರಿಯಾಗಿದೆ, ಆದರೆ ನೀವು ಶಕ್ತಿತಃ ಅಂತ ಹಾಕಬಾರ್ದು, ಲೇಷತ ಅಂತ ಹಾಕಿ. ಶಕ್ತಿತ ಅಂದ್ರೆ ಅರ್ಥ ಏನು, ಶಕ್ತಿ ಇದ್ದಷ್ಟು ಹೇಳ್ತೇನೆ ಅಂತ ಅರ್ಥ. ನೀವು ಎಲ್ಲ ಹೇಳಿಲ್ಲ ಇದರೊಳಗೆ, ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಮಧ್ವಾಚಾರ ಶಕ್ತಿ ಇಷ್ಟೇ ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ನಿಮ್ಮ ಶಕ್ತಿ ಭಾರಿ ಜಾಸ್ತಿ ಇದೆ, ನೀವು ಸ್ವಲ್ಪ ಹೇಳಿದ್ದೀರಿ, ಆದರೆ ಯಾತಕ್ಕೆ ಶಕ್ತಿ ತಾದ ಉಪಯೋಗಿಸಿದ್ದೀರಿ ಅಂದರೆ ವೇದವ್ಯಾಸ ಗ್ರಂಥ ಅಂತ ಗೌರವದಿಂದ ಹೇಳಿದ್ದೀರಿ, ಆದರೆ ಗೌರವ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಟೀಕಾರ ಏನು ಮಾಡಿದರು, ಅಶಬ್ದ ಆಬ್ದವು ಗಾಢ ಅಂದರು, ನಾವೇ ಓ ಪಾಪ ಟೀಕಾ ಏನು ಬರಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ. ಕೊನೆಗೆ ಗೌರವದಿಂದ ಹೇಳೋದು ಬೇರೆ, ವಿನಯದಿಂದ ಹೇಳೋದು ಬೇರೆ, ಇದು ಅಹಂಕಾರದಿಂದ ಹೇಳೋದು ಬೇರೆ. ಇಲ್ಲಿ ಆಚಾರ್ಯ ಹೇಳಿದಿರೋದೇನು, ವಿನಯ ಹೇಳಬೇಕು ದೊಡ್ಡವ್ರ ಮುಂದೆ ಅಂತ ಮಾಡಿದ್ದೀರಿ. ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ, ಹಾಗೆ ಮಾಡ್ಕೋಬಾರ್ದು. ಅದಕ್ಕೆ ಏನು ಮಾಡಬೇಕು, ನೀವು ಅದನ್ನು ಬದಲಾಯಿಸ್ಬಿಡಿ ಅಂತ ಹೇಳ್ತಾರೆ. ಶಕ್ತಿ ತಾಮದನ್ನು ತೆಗೆದುಬಿಟ್ಟು ಏನು ಹಾಕ್ಬೇಕು ಅಲ್ಲಿ, ಲೇಷತ ಅಂತ ಹಾಕಿ, ಸ್ವಲ್ಪ ಹೇಳಿದ್ದೇನೆ ಅಂತ ಹಾಕಿ. ಆಚಾರ ತಕ್ಷಣ ಸ್ವಲ್ಪ ಹೇಳಿದ್ದೆ ಅಂತೇಳಿ ಮತ್ತೆ ಇನ್ನು ಮತ್ತೊಮ್ಮೆ ಪಾಠ ಹೇಳ್ತಾರೆ. ಅದು ಮಧ್ವಯುದ್ಧದಲ್ಲಿ ಬರುತ್ತೆ. ಅಷ್ಟೇ ಅಲ್ಲ, ಆಚಾರ್ಯ ಏನೇ ಕೆಲಸ ಮಾಡಿದರೂ ಕೂಡ ಏನು ಮಾಡ್ತಾ ಇಲ್ಲ, ಅವರು ಪೂರ್ಣ ಕೆಲಸ ಪೂರ್ತಿ ಮಾಡ್ತಾರೆ. ಕೆಲಸ ಅರ್ಥಬರ್ಧ ಮಾಡಲ್ಲ ಮತ್ತೆ. ಆದರೆ ಶಕ್ತಿ ಮಾತ್ರ ಎಷ್ಟು ಉಪಯೋಗಿಸ್ತಾರೆ, ಸ್ವಲ್ಪ ಉಪಯೋಗಿಸ್ತಾರೆ. ಇದು ಭಾಳ ಇಂಟ್ರೆಸ್ಟಿಂಗ್. ಆಚಾರ್ಯರು ಸರ್ವಜ್ಞ ಮನ್ಯಮನ ಎಷ್ಟೇ ಹೇಳ್ಬಿಟ್ಟಿದ್ದಾರೆ, ಹನುಮಂತೆಯವರ ಶಕ್ತಿ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಭೀಮಸೇನ ಶಕ್ತಿ ಆಶ್ಚರ್ಯ, ಮಧ್ವಾಚಾರ್ಯ ಶಕ್ತಿ ಆಶ್ಚರ್ಯ. ಅವಾಗ ಹೇಳ್ತಾರೆ ಇದು ಪೂರ್ತಿ ಶಕ್ತಿ ಉಪಯೋಗಿಸಿಲ್ಲ ಆಚಾರ್ಯರು. ಎಷ್ಟು ಉಪಯೋಗಿಸಿದ್ದಾರೆ, ಸ್ವಲ್ಪ ಉಪಯೋಗಿಸಿದ್ದಾರೆ ಅಷ್ಟೇ. ಯಾಕೆ ಒಬ್ರು ಹೋದ ಇಷ್ಟು 1,000 ರೂಪಾಯಿ ಕೊಟ್ಟು ತರಕಾರಿ ತಂದ್ಬಿಟ್ಟು ಅಬ್ಬಪ್ಪ ಅಂದರು, ಆಸ್ತಿ ಭಾರಿ ತಂದಿಲ್ಲ ಅವನು, ಎಷ್ಟು ತಂದಿದ್ದಾನೆ, ಸ್ವಲ್ಪ ದುಡ್ಡು ಅಷ್ಟೇ, ಜಾಸ್ತಿ ದುಡ್ಡಲ್ಲ, ಒಂದು ಚಮಚ ಎತ್ತಿಬಿಟ್ಟ. ಪೂರ್ತಿ ಶಕ್ತಿ ಉಪಯೋಗಿಸ್ತೇವೆ ನಾವು ಅದನ್ನು. ಎಷ್ಟು ಉಪಯೋಗಿಸ್ತೀವಿ ನಾವು ಅದಕ್ಕೆ, ಎಷ್ಟು ಬೇಕೋ ಅಷ್ಟೇ. ದೊಡ್ಡ ಸ್ವಲ್ಪ ದೊಡ್ಡ ಪದಾರ್ಥ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೇವೆ, ತುಂಬ ದೊಡ್ಡದು ನಮ್ಗೆ ಆಗೋದಿಲ್ಲ ಅಂತ ಹೇಳಿಬಿಡ್ತೇವೆ. ಗೊತ್ತಾಯ್ತಾ, ನಮ್ಗೆ ಆಗದೇ ಇರೋ ಶಕ್ತಿ ಇದೆ, ಕಡಿಮೆ ಉಪಯೋಗಿಸೋ ಅಭ್ಯಾಸನೂ ಇದೆ. ಆಚಾರ್ಯರು ಎಲ್ಲೇ ಉಪಯೋಗಿಸಿದ್ರು ಕೂಡ 50,000 ಯೋಜನೆ ದೂರ ಕಣ್ಣು ಮುಚ್ಕೊಂಡು ತನಗೆ ಹಾರಿದ್ರು ಕೂಡ ಎಷ್ಟು ಉಪಯೋಗಿಸಿಲ್ಲ ಶಕ್ತಿ, ಅವರು ಪೂರ್ತಿ ಉಪಯೋಗಿಸಿಲ್ಲ, ಸ್ವಲ್ಪ ಉಪಯೋಗಿಸಿದ್ದಾರೆ. ಆದರೆ ಹೇಳೋದಕ್ಕೆ ದಾಸರು ವಾರಿದೆಯ ಘೋಷ್ಪದ ನೀರಂತೆ ದಾಟಿದ ಸಮುದ್ರ ಹಾರಿದ್ದು, ಒಂದೆಲ್ಲೋ ಹಸುವಿನ ಹೆಜ್ಜೆ ಗುರುತಲ್ಲಿ ನೀರು ನಿಂತಿರುತ್ತಲ್ಲ, ಅದು ದಾಟಿ ಎಫರ್ಟ್ಲೆಸ್ ದಾಟಿದ್ದಾರೆ ಹೊರತು ಪೂರ್ತಿ ಶಕ್ತಿ ಉಪಯೋಗಿಸಿಲ್ಲ. ನಮಗೆ ಅದು ಯಾವಾಗ ಅರ್ಥ ಆಗುತ್ತೆ ಅಂದರೆ ಹಂಗದ ಹೇಳಿದ, ನಾನು ಹಾಗೂ ಈಗ ಹಾರಿಬಿಡ್ತೇನೆ, ನನ್ನ ಪೂರ್ತಿ ಶಕ್ತಿ ಇರೋದೇ ಆರಷ್ಟು ಅಂತ ಹೇಳ್ತಾರೆ, ಮುಂದೇನು ಮಾಡೋಕ್ಕೆ ಬರೋದಿಲ್ಲ. ತತಃ ಪರಂ ನಜಾನಿ, ಅರ್ಥ ಆಯ್ತಾ? ಈಗ ಹಂಗದನ ಮ್ಯಾಕ್ಸಿಮಮ್ ಶಕ್ತಿ ಎಷ್ಟೋ, ಆಚಾರ್ಯ ಮಿನಿಮಮ್ ಶಕ್ತಿ ಕೂಡ ಅದಕ್ಕಿಂತ ಜಾಸ್ತಿ ಇದೆ, ಮಿನಿಮಮ್ ಶಕ್ತಿ ಕೂಡ. ಅರ್ಥ ಆಯ್ತಾ? ಈಗ 0.51 HP ಯಾರು ಹೇಳಕ್ಕೆ ಹೋಗ್ತಾರಾ, ಒಂದು ಸ್ಟ್ಯಾಂಡರ್ಡ್ ಎಷ್ಟಿರ್ಬೇಕು ಯಾವಾಗಲೂ ಕೂಡ ಅವೆಲ್ಲ ಸಿಗಲ್ಲ ಅಂತ ಹೇಳ್ಬಿಡ್ತಾರೆ. ಹಾಫು ಒನ್ನು ಆ ಗ್ರೇಡಲ್ಲಿ ಹೇಗೆ ಲೆಕ್ಕ ಹಾಕ್ತಾರೋ ಅಷ್ಟೇ, ಮಿನಿಮಮ್ ಶಕ್ತಿನೇ ಭಾರಿ ಜಾಸ್ತಿ ಇರೋದು. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಮಧ್ವಾಚಾರ್ಯ ಬಗ್ಗೆ ಗೌರವ 1,000 ಪಟ್ಟು ಜಾಸ್ತಿ ಆಗಿಬಿಡುತ್ತೆ. ಯಾತಕ್ಕೆ? ಅವ್ರು ಫುಲ್ ಶಕ್ತಿ ಉಪಯೋಗಿಸಿದ್ರು ಕೂಡ ಏನಾಗ್ತಿತ್ತು, ಅವ್ರು ಗ್ರೇಟೇ. ಸ್ವಲ್ಪ ಶಕ್ತಿ ಅಷ್ಟು ಉಪಯೋಗಿಸಿ ಎಷ್ಟು ಮಾಡಿರಬೇಕಾದ್ರೆ ಎಷ್ಟು ದೊಡ್ಡವ್ರು ಆಗಿದ್ರೆ ಅವರು, ಅರ್ಥ ಆಯ್ತಾ? ಎಷ್ಟು ದೊಡ್ಡ ದಾನ ಧರ್ಮನೇ ಕೋಟ್ಯಂತರ ಮಾಡ್ತಾನೆ ಅಂದರೆ ಅವ್ರ ಅಸಲ ಆಸ್ತಿ ಎಷ್ಟಿರಬೇಕಾಗಿತ್ತು? ದಾನ ಧರ್ಮ ಕೋಟ್ಯಂತರ ಮಾಡೋದಾದರೆ ಅಸಲ ಆಸ್ತಿ ಎಷ್ಟಿರಬೇಕು ಅವರಿಗೆ? 1,000,000,000 ಇರೋದ್ರೆ ಮಾಡೋಕ್ಕೆ ಆಗೋದಿಲ್ಲ. ಅದು ಆ ಥರ ಯೋಚನೆ ಮಾಡಿದರೆ ಮಧ್ವಾಚಾರ ಶಕ್ತಿ ಭಾರಿ ದೊಡ್ಡದು. ಆಚಾರ್ಯ ತೋರಿಸೋದಿಲ್ಲ, ಅಯೋಧ್ಯ ಬೃಹಸ್ಪತಿ ಯಾರಿಗೆ ಅದು ಅಪ್ಲಿಕಬಲ್ಲು ಇಷ್ಟೊತ್ತು ಕೇಳಿದ್ದು ಹೇಳಿ ನಾವು ತಾತ್ಪರ್ಯ ಹೋಯ್ತು ಅಲ್ಲಿಗೆ. ಆಚಾರ್ಯ ಏನಾಗೋದಿಲ್ಲ, ಯುಗದ ಎಫೆಕ್ಟ್ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ಯುಗದ ಎಫೆಕ್ಟ್ ಆಗೋದು ಯಾರಿಗೆ? ಬೇರೆ ದೇವತೆಗಳಿಗೆ ಆಗುತ್ತೆ. ಆಚಾರ್ಯ ಯಾವ ಯುಗದ ಎಫೆಕ್ಟು ಏನು ಮಾಡಿದ್ರು ಆಗೋದಿಲ್ಲ. ಹನುಮದ್ ರೂಪ, ಅದಕ್ಕೇನು ಪ್ರಶ್ನೆ ಹಾಕ್ಕೊಂಡ್ರು ಕೇಳೋರು. ಹನುಮದ್ ರೂಪ ತ್ರೇತಾಯುಗದ್ದು, ಭೀಮರೂಪ ದ್ವಾಪರ ಯುಗದ್ದು, ಅದಕ್ಕೇನೆ ಭೀಮರೂಪ ಹನುಮದ್ ರೂಪ ಬಹಳ ಎತ್ತಲಕ್ಕಾಗಲಿಲ್ಲ ಅಂತ ಕಾರಣ ಇಟ್ಕೊಂಡು ಅದಲ್ಲ ಅಂತ ಹೇಳೋದಕ್ಕೆ ಅದೆಲ್ಲ ಬರೆದಿತ್ತು. ಅರ್ಥ ಆಯ್ತಾ? ಈಗ ಅದನ್ನೇ ಹೇಳಿಬಿಟ್ರೆ ಹೋಯ್ತು ಅಲ್ಲಿಗೆ. ದೇವರಿಗೆ, ಲಕ್ಷ್ಮೀ ದೇವಿಗೆ, ವಾಯುದೇವರಿಗೆ ಮೂರು ಜನಕ್ಕೆ ಏನಾಗೋದಿಲ್ಲ, ಈ ಕಾಲಬಲ ಅಫೆಕ್ಟ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಈಗ ಕಾಲದ ಎಫೆಕ್ಟ್ ಆಗ ರುದ್ರಾದಿ ದೇವತೆಗಳಿಗೆ ಹಾಗಾಗಿತ್ತು, ಇವರಿಗೆ ಆಗೋದಿಲ್ಲ. ಅದು ಸರಿಯಾಗಿ ಗಟ್ಟಿ ತಿಳ್ಕೊ, ಅದು ವಾಯುದೇವರ ಮಹಿಮೆ. ಅರ್ಥ ಆಯ್ತಾ? ಆದ್ದರಿಂದ ಸ್ವಲ್ಪ ಅಂತ ಅರ್ಥ. ಹೌದು, ಏನರ್ಥ? ಹಾಂ ಹಾಂ, ಅಂದರೆ ಆಚಾರ್ಯ ಲೇಷತ ಹೇಳಿದ್ದಾರೆ. ಲೇಷತ ಕೂಡ ನಮಗೆ ಲೇಷತ ಅಲ್ಲ, ಜೈತೀರ್ಥರಂಥವ್ರಿ ಲೇಷತ. ಅದು ಅರ್ಥ ಆಯ್ತಾ? ಈಗ ಲೇಷತ ನಮಗೆ ಅದು ಪರಮಲೇಷತ, ನಮಗೇನು ಲೆಕ್ಕ ಇಲ್ಲ. ಆ ಜೈತೀರ್ಥರಂಥವ್ರು ಕೂಡ ಹೇಳ್ತಾರೆ, ನಾವು ಆಚಾರ ಅರ್ಥ ಇಷ್ಟು ಹೇಳಿಬಿಟ್ಟು ಇದಕ್ಕೆ ಅರ್ಥ ಹೇಳಿದ್ರು ಕೂಡ ನಾವು ಪೂರ್ತಿ ಹೇಳಿಲ್ಲ ಅಂತ ಹೇಳ್ತಾರೆ. ಪೂರ್ತಿ ನಮಗೆ ಅರ್ಥನೂ ಆಗೋದಿಲ್ಲ, ಪೂರ್ತಿ ಹೇಳಿ ನಿಮಗೆ ತಿಳಿಯೋದಿಲ್ಲ ಅಂತ ಎರಡೆರಡು ಕಾರಣ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಆಚಾರ ಲೇಷತ ಅಂಬ ಸಾಮರ್ಥ್ಯ ಅಷ್ಟು ದೊಡ್ಡದು ತಿಳಿತಾ ಇಲ್ಲ. ಒಂದು ಉದಾಹರಣೆಗೆ ಒಂದು ಇರುವೆ ಇರುತ್ತೆ, ಎಷ್ಟು ಕಡಿಮೆ ಹೊಡೆದ್ರೆ ಏನಾಗುತ್ತೆ? ಅದು ಸತ್ತೋಗ್ಬಿಡುತ್ತೆ. ಮಿನಿಮಮ್ ಸೀದ ಶಕ್ತಿನೇ ಸತ್ತೋಗ್ಬಿಡುತ್ತೆ. ಆದ್ದರಿಂದ ಆಚಾರ ಶಕ್ತಿ ಅಂಥದ್ದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಭೀಮರೂಪದಲ್ಲೂ ಹಾಗೇನೆ. ಭೀಮಚಂದ್ರ ಏನು ಹೇಳ್ತಾರೆ ವಿರಾಟ್ ಪರ್ವ, ಉದ್ಯೋಗ ಪರ್ವದೊಳಗೆ ಕೃಷ್ಣ ಸಂಧಾನಕ್ಕೆ ಹೊರಟಾಗ ಸಂಧಾನಕ್ಕೆ ನಾನು ತಯಾರುತ್ತ ಭೀಮಸೇನದೇ ಹೇಳಿಬಿಡ್ತಾರೆ. ಸ್ಪಷ್ಟ ಕೃಷ್ಣ ತಮಾಷೆ ಮಾಡ್ತಾರೆ. ಭೀಮಸೇನ ಯಾಕೆ ಹೇಳಿದ್ದು ಅಂತ ಗೊತ್ತು ಕೃಷ್ಣನಿಗೆ. ಕೃಷ್ಣ ಹೇಳ್ತಾರೆ ಅವರಿಗೂ ಗೊತ್ತು, ಸುಮ್ಮನೆ ತಮಾಷೆ ಕೃಷ್ಣ ಕೇಳ್ತಾನೆ. ಏನು ಭೀಮಸೇನ, ಈ ಯುದ್ಧದ ಕಾಲಕ್ಕೆ ಯುದ್ಧ ಸಂಧಾನ ತಯಾರಿದ್ದೀನಿ ಅಂತ ಹೇಳ್ತೀಯಲ್ಲ, ನೀನೇನು ಭಯ ಆಯ್ತಾ ಅಂತ ಕೃಷ್ಣ ಕೇಳ್ತಾನೆ. ಮಹಾಭಾರತದಲ್ಲಿ ಬರುತ್ತೆ ಸ್ಪಷ್ಟ ಭೀಮಸೇನ ಹೇಳ್ತಾರೆ, ಕೃಷ್ಣ ನಂಗೆ ಆ ಭಯದ ಪ್ರಶ್ನೆ, ನನಗೆ ಗೊತ್ತಿಲ್ಲದಿರೋ ಒಂದೇ ಪದ ಆದರೆ ಅದು ಒಂದೇ ಅಂತ ಹೇಳಿ. ನನ್ನ ಭಯ ಅಂದರೆ ಗೊತ್ತೇ ಇಲ್ಲ. ಆದರೆ ನಾನು ಯಾತಕ್ಕೆ ಹೇಳಿದೆ ಅಂದರೆ, ನನ್ನ ಒಬ್ಬನಿಂದ ಭೀಮ ಹಠ ಹಿಡಿದಿದ್ದಕ್ಕೆ ಯುದ್ಧ ಆಯಿತು, ಕೋಟೆ ಅಂದರೆ ಸತ್ತೋಗಿಬಿಟ್ರು ಅಂತ ಹೇಳಿ ಅಪಖ್ಯಾತಿ ಬೇಡ. ಗೊತ್ತಾಯ್ತಾನೆ, ವೈಯಕ್ತಿಕ ಯುದ್ಧ ಮಾಡಲಿಕ್ಕೆ ಹೊರಟಿಲ್ಲ, ತಾತ್ವಿಕ ಯುದ್ಧ ಮಾಡಲಿಕ್ಕೆ ಹೊರಟಿರೋದು. ನೀವೆಲ್ಲ ಬಿಡಿಯೋದೇ ಬಿಡ್ತೀನಿ ಅಷ್ಟೇ ಹೊರತು ಯುದ್ಧ ಒಳಗೆ ಹಠ ನನಗಿಲ್ಲ, ದೀಕ್ಷೆ ಬೇರೆ ಹಠ ಬೇರೆ ಅಂತ ಹೇಳಿದ ಕೃಷ್ಣ ಹೇಳ್ತಾನೆ. ಹೌದು ಭೀಮಸೇನ, ನಾ ಭೀಮಸೇನ ತಾಮೇ ಹೇಳ್ತಾನೆ, ಭೀಮಸೇನ ನನ್ನ ಶಕ್ತಿ ಕಡಿಮೆ ಇದ್ದಿದ್ರೆ ನಾನು ಭಯಪಡಬೇಕಾಗಿತ್ತು. ನನ್ನ ಶಕ್ತಿ ಎಷ್ಟು ಗೊತ್ತಾ, ಬ್ರಹ್ಮಾಂಡ ಬೇಕಾದ್ರೆ ಸೀಳು ಬಿಡ್ತೇನೆ ಅಂತ ಹೇಳ್ತಾರೆ. ಭೀಮ ಸೀಳು ಬಿಡ್ತೇನೆ, ಮತ್ತು ಇಂದ್ರಾದಿ ದೇವತೆಗಳು ಬಂದರೆ ಬರೀ ಕೈಲಿ ಹೊಸಗೆ ಬಿಡ್ತೇನೆ ಅಂತ ಹೇಳಿದ್ರು. ಬರೀ ಕೈಲೆ ಅಪ್ಪಿ ಇಂದ್ರಾನಪಿ ಸುರಾನ್ ಸರ್ವಾನ್ ಎಲ್ಲ ಒಟ್ಟಿಗೆ ಬಂದರೆ ನಾನು ಬರೀ ಕೈಲಿ ಹೊಡೆದಾಕ್ಬಿಡ್ತೆ. ಅಂದಮೇಲೆ ನನಗೆ ಭಯ, ಆಸಕ್ತಿ ಇದ್ದರೆ ಏನಾಗಬೇಕು, ನಮಗೆ ಭಯ ಆಗಬೇಕು, ಶಕ್ತಿ ಇದ್ದ ಭಯ ಯಾಕೆ ಆಗುತ್ತೆ ನನಗೆ ಅಂತ ಭೀಮಸೇನ ಹೇಳಿದಾಗ ಕೃಷ್ಣ ಹೇಳ್ತಾರೆ, ಭೀಮಸೇನ ನಾನು ಸುಮ್ಮನೆ ಪರೀಕ್ಷೆ ಕೇಳಿದೆ ಅಷ್ಟೇ, ನಿನ್ನ ಶಕ್ತಿ ಎಷ್ಟೊತ್ತ ನನಗೆ ಗೊತ್ತು ಅಂತ ಹೇಳ್ತಾ. ನಿನ್ನ ಶಕ್ತಿ ಎಷ್ಟು ಅಂದರೆ, ಯತ್ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತ ತ್ವಯಿ ಸಂಭಾವಯಾಮ್ಯ. ನೀನು ಏನು ಶಕ್ತಿ ಹೇಳ್ಕೊಂಡಿದ್ದೀಯಲ್ಲ ಅದಕ್ಕಿಂತ ಸಾವಿರಾರು ಪಟ್ಟು ಶಕ್ತಿ ಜಾಸ್ತಿ ಇದೆ ಅಂತ ನನಗೆ ಗೊತ್ತು. ಅಂದರೆ ಭೀಮಸೇನ ಹೇಳ್ಕೊಂಡ ಶಕ್ತಿ ಎಷ್ಟೊತ್ತಾಯ್ತೋ ಲೇಷತಃ. ಅರ್ಥ ಆಯ್ತಾ? ಭೀಮರೂಪದಲ್ಲೂ ಲೇಷತಃ, ಹನುಮದ್ ರೂಪದಲ್ಲೂ ಲೇಷತಃ, ಮಧ್ವರೂಪದಲ್ಲೂ ಲೇಷ. ಸರ್ವಮೂಲ ಬರೆದ್ರಲ್ಲ ಆಚಾರ್ಯರು, ಅಪ್ಪ ಎಷ್ಟೊಂದು ಬರೆದಿದ್ದಾರೆ ಅಂದರೆ ನಮಗೆ ಎಷ್ಟೊಂದೇ ಕರೆಕ್ಟು. ಆದರೆ ಆಚಾರ್ಯ ದೃಷ್ಟಿಯಲ್ಲಿ ಎಷ್ಟು ಬರೆದಿದ್ದಾರೆ ಅವರು? ಸ್ವಲ್ಪ ಬರೆದಿರೋದಷ್ಟೇ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರ ಮಹಿಮೆ ಅದಕ್ಕೆ ಟೇಟ್ ಹೇಳ್ತಾರೆ, ಸಂಸ್ಥವೇ ನಾಸ್ತಿ ಶಕ್ತಃ, ನಿಮ್ಗೆ ಸ್ತೋತ್ರ ಮಾಡೋ ಶಕ್ತಿ ಕೂಡ ನಮಗಿಲ್ಲ, ಅಷ್ಟು ದೊಡ್ಡವರು ನೀವು ಅಂತ ಹೇಳ್ತಾರೆ. ಅದನ್ನು ನೋಡಿ, ಈಗ ಈ ಸಲ ಯಾತಕ್ಕೆ ಹೇಳಿದ್ದು ಲೇಷತ ಅಂತ ಯಾತಕ್ಕೆ ಹೇಳಿದ್ರು ಅನ್ನೋದಕ್ಕೆ ಇದಿಷ್ಟು ಕಾರಣ. ಈ ರೀತಿಯಾಗಿ ಆಚಾರ್ಯ ವೇದವ್ಯಾಸ ನೆನೆಸ್ಕೊಂಡವ್ರು ಮಧ್ವಾಚಾರ್ಯ ಒಬ್ಬರೇನೆ, ಶಕ್ತಿತ ಅಲ್ವಾ ಲೇಷತ ಅಂತೆ. ನಮಗೇನು ಸಂಶಯ ಬರುತ್ತಾಗ ಏನೋ ವಿನಯಕ್ಕೆ ಹೇಳಿದ್ರು, ಆ ಶಕ್ತಿ ಅಷ್ಟೇ ಇತ್ತು ಪಾಪ, ಸುಮ್ಮನೆ ಚೇಂಜ್ ಮಾಡಿದ್ರು ಅಂತ ಹೇಳಿದರೆ ಅದಕ್ಕೆ ಆಚಾರ ಮತ್ತೊಂದು ಗ್ರಂಥ ಬರೀತಾರೆ, ಗೀತಾ ತಾತ್ಪರ್ಯ ಬರೀತಾರೆ. ಅವಾಗ ಏನು ಮಾಡ್ತಾರೆ, ಇಲ್ಲಿ ಹೇಳಿದ್ರೆ ಅರ್ಥ ಅಲ್ಲ ಅಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಹೇಳಿದ್ದು ಎಷ್ಟಂತ ಆಯ್ತಾಗ ಲೇಷತ ಅಂತಾಗಲಿಲ್ಲ, ಈಗ ಪ್ರೂಫ್ ಕೊಟ್ಟಾಗ ಇನ್ನೊಂದು ಗ್ರಂಥ ಬರೋದು ಪ್ರೂವ್ ಮಾಡಿದಾಗ ಆಯ್ತು. ಇಲ್ಲಿ ಹೇಳಿದಿರೋ ಅರ್ಥಗಳನ್ನ ಹೇಳಕ್ಕೆ ಶುರು ಮಾಡಿದಾಗ ಇಲ್ಲಿ ಹೇಳಿದ ಲೇಷತಾನೆ. ಗೊತ್ತಾಯ್ತಾ? ಇದು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಮಗೆ ಸಮಸ್ಯೆ ಬರೋದೇ ಇಲ್ಲ. ಅದು ಪ್ರೂವ್ ಮಾಡಲಿಕ್ಕೆ ಅಂತ ಬರೆದಿತ್ತು. ಹೌದು, ಅಲ್ಲಿ ತಾತ್ಪರ್ಯ ಹೇಳಿದ್ದಲ್ಲ, ಇಡೀ ಸ್ವರೂಪದ ಬರೆದಿರೋದೆ ಏನವರು ಲೇಷ ಹೆಚ್ಚು ಬರೋದಿಲ್ಲ ಅಂತ ಹೇಳ್ತಾ. ಅದು ಬಹಳ ಮುಖ್ಯ. ವದ್ಧೇ ಎಂ ಪ್ರತಿಜ್ಞಾ ಇತಿ ಮಂದಾಶಂಕಾ ನಿರಾಸಾಯ ಇದಮುದಿತಂ. ಅಷ್ಟಾಯ್ತು. ಅದಾದ್ಮೇಲೆ ಟೀಕಾರ ಮುಂದುವರೆಸ್ತಾರೆ, ನಾನು ಅಸ್ತು ನಮಸ್ಕಾರ ಗ್ರಥನಂ ಶಿಕ್ಷಣಾರ್ಥಂ ಪ್ರತಿಜ್ಞಾತು ಕಿಮರ್ಥಂ ಗ್ರಂಥೇ ನಿವೇಶನೀಯ. ಈ ಮೊದಲೇ ಶ್ಲೋಕದಲ್ಲಿ ಎರಡು ಅಂಶ ಇದೆ, ಒಂದು ಮಂಗಳಾಚರಣೆ ಮಾಡಿದ್ದು, ಒಂದು ದೇವರ ನಮಸ್ಕಾರ ಮಾಡಿದ್ದು ಮಂಗಳಾಚರಣೆ, ಇನ್ನೊಂದು ಗೀತಾರ್ಥಂ ವಕ್ಷ್ಯಾಮಿ ಲೇಷತ ಅಂತ ಪ್ರತಿಜ್ಞೆ ಏನು ಮಾಡ್ತೇವೆ ಅಂತ ಹೇಳಿದರು. ನಮ್ಮ ಪ್ರಶ್ನೆ ಇಷ್ಟೇ, ಮಂಗಳಾಚರಣೆ ಮಾಡಿದ್ದ ಬಗ್ಗೆ ಅಬ್ಜೆಕ್ಷನ್ ಇಲ್ಲ, ಯಾತಕ್ಕೆ ಶಿಷ್ಯ ಶಿಕ್ಷಣಾರ್ಥಂ, ಶಿಷ್ಯರ ಶಿಕ್ಷಣಕ್ಕೋಸ್ಕರ ಆಚಾರ್ಯ ನಮಸ್ಕಾರ ಯಾವಾಗಲೂ ಮಾಡ್ತಾರೆ ದೇವರಿಗೆ. ಅದರಿಂದ ಸ್ಪೆಷಲ್ ಏನೂ ಅಲ್ಲ. ಅತ್ತ ನಮ್ಮ ಮಾಡಿದ್ದಾರೆ ಅಂದರೆ ನಮಗೆ ಹೇಳೋಕ್ಕೆ ತಿಳಿಸ್ಕೊಡೋದಕ್ಕೆ ಹೇಳಿದ್ದಾರೆ, ಒಪ್ತೇವೆ. ಪ್ರತಿಜ್ಞಾತ ಕಿಮರ್ಥಂ ಗ್ರಂಥೇ ನಿವೇಶನೀಯ, ಗೀತಾಭಾಷ್ಯ ಅಂತ ಹೆಸರಿಟ್ಟ ಮೇಲೆ ಗೀತಾಭಾಷ್ಯ ಬರೀತೀರಿ ಅಂತ ಅರ್ಥ. ಗೀತಾರ್ಥಂ ವಕ್ಷ್ಯಾಮಿ ಅಂತ ಯಾಕೆ ಹೇಳಬೇಕಾಯಿತು ಮತ್ತೆ? ನೀವು ಶಾಸ್ತ್ರ ಯಾತಕ್ಕೆ ಪ್ರಶ್ನೆ ಹಾಕೋತಾರೆ ಅಂದರೆ, ಯಾವಾಗಲೂ ಕೂಡ ವೇಸ್ಟ್ ವರ್ಡ್ ಉಪಯೋಗಿಸ್ಬಾರ್ದು ಶಾಸ್ತ್ರದಲ್ಲಿ, ವ್ಯರ್ಥ ಪದ ಉಪಯೋಗಿಸ್ಬಾರ್ದು, ಆಮೇಲೆ ರಿಪಿಟೇಷನ್ ಆಗಬಾರ್ದು. ಎಲ್ಲ ನಿಯಮಗಳು ಶಾಸ್ತ್ರದ ನಿಯಮ, ಕವಿಗಳಲ್ಲಿ ಎಷ್ಟು ಬೇಕಾದ್ರೆ ಹೇಳ್ಬೋದು, ಕಾವ್ಯದಲ್ಲಿ ಶಾಸ್ತ್ರದಲ್ಲಿ ಹಾಗೆಲ್ಲ ಹೇಳಬಾರ್ದು. ಹೇಳಿದ್ನಲ್ಲ, ಕಬ್ಬಿಣದಕ್ಕೆ ದೊಡ್ಡ ಉಕ್ಕು ಹಾಕಿದ್ರೆ ಚಿಕ್ಕ ಉಕ್ಕು ಹಾಕಿದ್ರು ಅಷ್ಟೇ, ಈ ಬಂಗಾರಕ್ಕೆ ಹಾಕಿದಾಗ ಎಷ್ಟು ಯಾಕೆ ಹಾಕಿದೆ ಅಂತ ಕೇಳ್ತಾರೆ. ಕಡಿಮೆ ಹಾಕ್ಲಿಕ್ಕೆ ಬರ್ತವ್ರು ಹೆಚ್ಚು ಹಾಕಬಾರ್ದು, ವೇಸ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಹೋಗ್ತಾನೆ, ವೇಸ್ಟೇಜ್ ಅಂತ ಯಾಕೆ ಕರಿತೇವೋ? ಈ ಸಿಲ್ಕಿಲಿ ಸ್ಟೀಲ್ಗೆಲ್ಲ ವೇಸ್ಟೇಜ್ ಹಾಕೋದಿಲ್ಲ ಯಾರು, ಸ್ಟೀಲ್ಗೆ ಹಿತ್ತಾಳೆಗೆಲ್ಲ ವೇಸ್ಟೇಜ್ ಅಂತ ಹಾಕೋದಿಲ್ಲ. ಯಾವುದಕ್ಕೆ ಹಾಕ್ತಾರೆ? ಸುವರ್ಣಕ್ಕೆ ಮಾತ್ರ ಹಾಕ್ತಾರೆ. ಬೆಳ್ಳಿ ನೆಕ್ಸ್ಟ್ ಮ್ಯಾಕ್ಸಿಮಮ್ ಹಾಕೋದು ಸುವರ್ಣಕ್ಕೆ. ಈಗ ವ್ಯಾಲ್ಯೂಬಲ್ ವ್ಯಾಲ್ಯೂ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ವೇಸ್ಟೇಜ್ ಇರಬಾರ್ದು ಅಂತ ಅರ್ಥ. ಮಿನಿಮಮ್ ವೇಸ್ಟೇಜ್ ಹಾಕೋರ ಹತ್ರ ಹೋಗ್ತಾರೆ ಯಾವಾಗ, ಹೆಚ್ಚಾಕಿದ್ರೆ ಹೋಗೋದಿಲ್ಲ. ಸೊ ಇದರಲ್ಲಿ ಚಿನ್ನದಲ್ಲಿ ವೇಸ್ಟೇಜ್ ಇರಬೇಕು, ನಿಮ್ಮೇನಿರಬೇಕು. ಶಾಸ್ತ್ರದಲ್ಲಿ ಮಾತ್ರ ವೇಸ್ಟೇಜ್ ಇರಲೇಬಾರ್ದು. ಎಲ್ಲಿ ಬರುತ್ತೆ ವೇಸ್ಟೇಜ್ ಇರಬಾರ್ದು ಎಲ್ಲಿ ಹೇಳ್ತೇವೆ ನಾವು? ಈ 24 ಕ್ಯಾರೆಟ್ ಗೋಲ್ಡ್ ಇಂದ ತೊಗೊಂಡ್ಬಿಡ್ತೇವೆ, ಬಿಸ್ಕತ್ ತೊಗೊಂಡ್ಬಿಡ್ತಾರೆ, ಅದ್ರಲ್ಲಿ ವೇಸ್ಟೇಜ್ ಹಾಕಿರೋ ಗತಿ ಏನಾಗಬೇಕು? ಎಷ್ಟಿರ್ಬೇಕು ಅದರಲ್ಲಿ? 100 ಡೇ ಇರಬೇಕಾದ್ರೆ 22 ಬಂದಾಗ ಡೌನ್ ಆಯ್ತು ಆಗಲೇ, ಗೊತ್ತಾಯ್ತಾ? ಅದನ್ನು ನಾವು ಆಭರಣದಲ್ಲಿ ವೇಸ್ಟೇಜ್ ಹಾಕ್ಬೋದು, ಈ ಕೊಡಬೇಕಾದ್ರೆ ಅದರಲ್ಲಿ ಗಟ್ಟಿಯಲ್ಲಿ ವೇಸ್ಟೇಜ್ ಹಾಕಬಾರ್ದು. ಆಚಾರ ಮಾತುಗಳು ಏನೋ ಗಟ್ಟಿ ಮಾತುಗಳಾದ್ರಿಂದ ಏನಿರಬಾರ್ದು ಅದರಲ್ಲಿ? ವೇಸ್ಟೇಜ್ ಇರಬಾರ್ದು. ವೇಸ್ಟೇಜ್ ಅಂದರೆ ಏನು? ಹೆಚ್ಚು ಬರೆದ್ರು ವೇಸ್ಟು, ಕಡಿಮೆ ಹೇಳಿದರೂ ವೇಸ್ಟ್. ಯಾಕೆ ಪ್ರತಿಜ್ಞೆ ಮಾಡಿದೆ ಗೀತಾಭಾಷ್ಯ ಅಂತ ಹೆಸರಿಟ್ಟ ಮೇಲೆ ಗೀತಾರ್ಥಂ ವಕ್ಷ್ಯಾಭಿಲೇಷತ ಅಂಬೋದು ಯಾಕೆ ಅಂತ ಪ್ರಶ್ನೆ. ಉತ್ತರ ಕೊಡ್ತಾರೆ, ಅದು ಅಧಿಕಾರಿ ರೀತಿ ನೋಡೋದಕ್ಕೆ ಶಾಸ್ತ್ರ. ಬಹುಭಿ ವ್ಯಾಖ್ಯಾತೃಭಿ ಭಗವದ್ಗೀತಾಯಾಹ ವ್ಯಾಖ್ಯಾತತ್ವಾತ್. ಆಚಾರ್ಯ ಕೂಡ ಕಾರಣ ಇದು, ತುಂಬ ಜನ ವ್ಯಾಖ್ಯಾನ ಮಾಡಿದ್ದಾರೆ ಭಗವದ್ಗೀತೆಗೆ. ವ್ಯರ್ಥವಿಧಂ ಭಾಷ್ಯಂ, ನೀವು ಒಬ್ರು ಯಾಕೆ ಬರೀತೀರಿ ಅಂತ ಪ್ರಶ್ನೆ ಕೇಳ್ಬೋದು ಯಾರಾದರೂ. ತುಂಬ ಜನ ಒಂದು ಕೆಲಸ ಮಾಡಿದಾಗ ನೀವು ಮಾಡಲಿಕ್ಕೆ ಹೋದ್ರೆ ನೀವು ಯಾಕೆ ಮಾಡ್ತೀರಿ ಅಂತ ಕೇಳ್ತಾರಲ್ಲ, ಹಾಗೆ ಆಚಾರ್ಯರು ಉತ್ತರ ಕೊಡ್ತಿದ್ದಾರೆ. ಇಲ್ಲ, ಉಳಿದೋ ತುಂಬ ವ್ಯಾಖ್ಯಾನ ಮಾಡಿದ್ದಾರೆ, ನಮಗೆ ಗೊತ್ತು. ನಾವು ಮಾಡ್ತೇವೆ ಅಂತ ಹೇಳ್ತೇವೆ ಯಾತಕ್ಕೆ ಅಂದರೆ, ಅದು ಉತ್ತರ ಕೊಡಬೇಕಾಗಿದೆ. ಭಾಷ್ಯ ಮಿಥ್ಯ ಆಶಂಕಾ ನಿರಾಸಾರ್ಥಂ ಪ್ರಯೋಜನ ಮತ್ಸ್ಯ ನಿರಸನಂ ಪ್ರಯೋಜನ ಮತ್ಸ್ಯಾಹ ಅನ್ಯಸ್ಯನ್ಯೈ ಸ್ವಪಕ್ಷ ನಿಷ್ಪಿತ ದೃಷ್ಟಿಭಿ ಸ್ವಾಭಿಪ್ರಾಯೋ ಭಗವದ್ಗೀತಾರ್ಥತ್ವೇನ ಆರೋಪ್ಯ ಉಕ್ತಃ. ಉಳಿದವರು ಗೀತಾಭಾಷ್ಯ ಬರೀತೀವಿ ಅಂತ ಬರೆದ್ರು, ಗೀತಾಭಾಷ್ಯ ಬರೀಲಿಲ್ಲ. ಅವರು ಏನು ಮಾಡಿದರು? ತಮ್ಮ ತಲೆಯಲ್ಲಿ ಇದ್ದರೆ ಗೀತೆಯಲ್ಲಿ ಇದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ಅಷ್ಟೇ. ಅರ್ಥ ಆಯ್ತಾ? ಈಗ ಅವ್ರು ಗೀತಾರ್ಥ ಹೇಳಲಿಲ್ಲ, ತಮ್ಮರ್ಥನ ಗೀತೆಯಲ್ಲಿ ತುರುಕಿದ್ರು ಅಷ್ಟೇ, ತುಂಬಿಸಿಬಿಟ್ರೆ ಹೊರತು ಗೀತಾರ್ಥ ಅಲ್ಲ. ಉದಾಹರಣೆಗೆ ಹಾಲಿನಲ್ಲಿ ನೀರು ಬೆರೆಸಿದ್ರೆ ಹೇಗೋ ಹಾಗೆ. ಅವನೇನು ಮಾಡಿದೆ? 1 ಲೀಟ್ರ್ ಹಾಲು ಕೊಡಕ್ಕೆ ಬಂದ, ನಾವು 2 ಲೀಟ್ರ್ ಬೇಕು ಅಂದ್ವಿ, ಆ ಕಡೆ ಹೋದ ನೋಟ ನೀರು ಹಾಕೋಬಂದ ಒಂದು 1 ಲೀಟ್ರ್ನ. ಈಗ 2 ಲೀಟ್ರ್ ಆಯ್ತು ಅದು. 2 ಲೀಟ್ರ್ ಎಂಥದ್ದು? ಹಾಲೇ ಅಲ್ಲ ಅದು, ಏನದು? ನೀರನ್ನ ಸೇರಿಸಿಬಿಟ್ಟಿದ್ದಾರೆ ಅಷ್ಟೇ. ಉಳಿದವರೆಲ್ಲ ತಮ್ಮ ಮತದ ಪ್ರಕ್ರಿಯೆಗಳನ್ನು ಅದರಲ್ಲಿ ಸೇರಿಸ್ತಾ ಬಂದುಬಿಟ್ರೆ ಹೊರತು ಗೀತಾರ್ಥ ಅಲ್ಲ ಅದು. ಏನದು? ಅವರರ್ಥ ಅಷ್ಟೇ, ಗೀತಾರ್ಥ ಅಲ್ಲ ಅದು. ಆದ್ರೆ ನಾವು ಹಾಗೆ ಬರೀತಾ ಇಲ್ಲ ನೋಡಿ. ಅನ್ಯೈಹಿ ಸ್ವಪಕ್ಷ ನಿಕ್ಷಿಪ್ತ ದೃಷ್ಟಿಭಿ ಸ್ವಾಭಿಪ್ರಾಯೋ ಭಗವದ್ಗೀತಾರ್ಥತ್ವೇನ ಆರೋಪ್ಯ ಉಕ್ತ. ಉಳಿದವರು ತಮ್ಮ ಪಕ್ಷದಲ್ಲಿ ಹಠ ಹಿಡಿದುಬಿಟ್ಟು ತಮ್ಮ ಮನಸ್ಸಲ್ಲಿರುವ ಅರ್ಥವನ್ನು ಭಗವದ್ಗೀತೆಯೊಳಗೆ ಸೇರಿಸಿಬಿಟ್ರು. ಅಹಂತು ಗೀತಾರ್ಥಮೇವ ವಕ್ಷ್ಯಾಮಿ ಇತಿ ಸೂಚನಾ. ನಾವು ಹಾಗೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದೇವೆ ನಾವೀಗ? ಗೀತಾರ್ಥವನ್ನು ಕೆಲವು ಹೇಳ್ತಾ ನೋಡಿ, ಕರಸಾಲ ಹಾಗೆ ತಂದು ಕೊಡ್ತಾ ಇದ್ದೀವಿ ಅಂತಾರಲ್ಲ ಹಾಗೆ. ಅದನ್ನೇ ಕೈಯಲ್ಲಿ ಕೂಡ ಮುಟ್ಟಿಲ್ಲ ನಾವು, ಹೇಗಿದೆ ಹಾಗೆ. ಅದು ಎಷ್ಟು ಪ್ಯೂರ್ ಅದಾಗದು? 100% ಆ ರೀತಿ ಹೇಳ್ತಿದ್ದೇವೆ ಹೊರತು ನಾವು ಅದಲ್ಲ. ಒಂದು ನಮ್ಮಲ್ಲಿ ಹೇಳೋದು ಉಂಟು, ಒಂದು ಕ್ಯಾಪ್ ಕೊಟ್ಟುಬಿಟ್ಟ, ಸಾಕಾಗಲಿಲ್ಲ, ತಲೆ ಸ್ವಲ್ಪ ಚಿಕ್ಕದಾಯ್ತು. ಏನು ಮಾಡಿದ ಅವನು? ತಲೆನ ಕಟ್ ಮಾಡಿ ಶುರು ಮಾಡಿದ ಕ್ಯಾಪ್ ಸೈಜ್ಗೆ, ಮರ್ಡರ್ ಮಾಡ್ದ ಲೆಕ್ಕ. ಇನ್ನೊಬ್ಬನ ಏನು ಮಾಡಿದ? ಕ್ಯಾಪ್ ತಂದ, ಅವನು ತಲೆ ಮ್ಯಾಚ್ ಆಗೋ ಕ್ಯಾಪ್ ಹಾಕಿದ. ಅರ್ಥ ಆಯ್ತಾ? ಈಗ ಕ್ಯಾಪ್ ಹೇಗಿರಬೇಕು? ತಲೆಗೆ ತಕ್ಕಂತೆ ಕ್ಯಾಪ್ ಇರಬೇಕು, ಕ್ಯಾಪಿಗೆ ತಕ್ಕಂತೆ ತಲೆ ಇರಬೇಕು, ತಲೆಗೆ ತಕ್ಕಂತೆ ಕ್ಯಾಪ್ ಹಾಕ್ಬೇಕು ತಾನೆ. ಸೊ ಮೂಲದ ಅರ್ಥ ಹೇಳಬೇಕು ಹೊರತು ತಮ್ಮ ಅರ್ಥ ಸೇರಿಸ್ಬಾರ್ದು. ಉಳಿದವ್ರು ಮಾಡಿದ್ದೆಲ್ಲ ಬ್ರಹ್ಮಸೂತ್ರ ಭಾಷೆ ಅಲ್ಲ, ಅದು ಅವ್ರು ಬರೆದಿದ್ದು ಗೀತಾ ಭಾಷೆ ಅಲ್ಲ, ತಾತ್ಪರ್ಯನೇ ಅಲ್ಲ. ಆಚಾರ ಒಬ್ಬರೇ ಏನು ಮಾಡ್ತಾರೆ ಅಂದರೆ, ಏನಿದೆ ಅದನ್ನೇ ಹೇಳಿದ್ದೇವೆ ನಾವು. ಇನ್ನು ಅರ್ಥ ಮಾಡಿಕೊಂಡ್ರೆ ಈ ಮೋಸ ಮಾಡೋ ಅಭ್ಯಾಸ ಎಲ್ಲ ಕಡೆ ಇದೆ, ಮತ್ತು ಕಲಬೆರಿಕೆ ಇಲ್ಲದ ವಸ್ತುನೇ ಇಲ್ಲ ಇವತ್ತು. ಅರ್ಥ ಆಯ್ತಾ? ಹಾಲು ಮೊಸರು ಎಲ್ಲ ಪೇಪರ್ಲ್ಲಿ ಓದ್ತಿರ್ತೀರಿ ನೀವು, ಎಷ್ಟು ಹಾಲು ಹಾಲೇ ಅಲ್ವಂತ ಬೇಸಿಕಲಿ. ಅದು ಯಾವುದೋ ಟೂತ್ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊನೆಗೆ ಸೇರಿಸಿ ಹಾಕ್ಬಿಡ್ತಾರೆ ಪೇಪರ್ಲ್ಲಿ ನೋಡಿರ್ಬೇಕಾದ್ರೆ. ಏನೇನೋ ಸೇರಿಸಿ ಹಾಲು ಅಂಶ ಇರೋದಿಲ್ಲ, ಜೀರೋ ಹಾಲು, ಜೀರೋ, ಬರೀ ನೋಡಿದರೆ ಹಾಲು. ಅಷ್ಟು ಮೋಸ ಜನಕ್ಕೆ ಅದು ಗೊತ್ತಾಗ್ಬಿಟ್ರೆ ಕೆಲವರು ಇರ್ತಾರೆ, ಹಾಲು ಪೊಲ್ಯೂಟ್ ಆಗಿದೆ ಅದರಿಂದ ನಾವು ಕುಡಿಯೋದಿಲ್ಲ, ಅದರಿಂದ ಇನ್ನೊಂದು ಏನಾಗಿದೆ ತಗೊಳ್ಳೋದಿಲ್ಲ ಅಂದರೆ ನಿಮಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಎಲ್ಲ ಬಿಟ್ಬಿಡ್ಬೇಕು, ಅವ್ರು ತಿನ್ನಕ್ಕೆ ಬರೋದಿಲ್ಲ. ಏನಾಗಿದೆ ಇವತ್ತು? ಎಲ್ಲ ಕಡೆಗೂ ಕೂಡ ಮಿಕ್ಸ್ ಆಗಿಬಿಟ್ಟಿದೆ, ತಿಳಿತಾ? ನಮ್ಗೆ ಯಾತಕ್ಕೆ ಅಂದರೆ ಇದು ಯಾವ ಶಾಸ್ತ್ರದಲ್ಲಿ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ರೋ ಎಲ್ಲ ಕಡೆ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಶಾಸ್ತ್ರ ಹೇಗೆ ಪ್ಯೂರ್ ಆಗಿರಬೇಕು, ಪದಾರ್ಥಗಳು ಹೇಗಿರಬೇಕು, ಒಂದು 50 ವರ್ಷದಿಂದ ಹೇಗಿರ್ತಿತ್ತು ಪದಾರ್ಥಗಳು ಗೊತ್ತಾಯ್ತಿಲ್ಲ. ಪ್ಯೂರ್ ಅಂದ್ರೆ ಪ್ಯೂರ್, ಬೇರೆ ಮಿಕ್ಸ್ ಮಾಡಿ ಜನಕ್ಕೆ ಗೊತ್ತೇ ಇದೆ ಆಗಿನ ಕಾಲಕ್ಕೆ. ಮಿಕ್ಸ್ ಮಾಡೋದು ಮೋಸ ಮಾಡೋದು ಗೊತ್ತು, ಬಡವರು ಹಾಗೆ ಸಾಯ್ತಿದ್ರೆ ಹೊರತು ಮೋಸ ಮಾಡಕ್ಕೆ ಹೋಗ್ತಿದ್ದಿಲ್ಲ. ಈಗ ಶ್ರೀಮಂತ ಕೂಡ ಮೋಸ ಮಾಡ್ತಾನೆ ಹೊರತು ಏನು ಮಾಡೋದಿಲ್ಲ, ಮಾಡೋದಿಲ್ಲ. ಅದರಿಂದ ಏನಾಗುತ್ತೆ, ಜನಕ್ಕೆ ತೊಂದರೆ, ತನಗೆ ಸಿದ್ಧಿ ಬರೋದಿಲ್ಲ, ಅನ್ಯಾಯ ಆಗುತ್ತೆ. ಅದು ಎಲ್ಲಿ ನಡೀಬಾರದು ಅಂದರೆ ಶಾಸ್ತ್ರದಲ್ಲಿ ಏನು ಮಾಡಿದ್ರೆ ನಡೀಬಾರದು. ಇವತ್ತು ಕಬ್ಬಿಣದಲ್ಲಿ ಮಿಕ್ಸ್ ಮಾಡಿದ ಏನೋ ತಿಳ್ಕೊಂಬೋಣ ಅಂತ ತಿಳ್ಕೊ, ಮಿಕ್ಸ್ ಮಾಡಲಿಕ್ಕೆ ಉಪಯೋಗ ಇಲ್ಲ ಅದರಿಂದ. ಆದರೆ ಬಂಗಾರದಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಎಷ್ಟು ಲಾಸ್ ಆಗುತ್ತೆ? ಹಿತ್ತಾಳಿ ಮಿಕ್ಸ್ ಮಾಡಿದರೆ, ಬೆಳ್ಳಿ ಮಿಕ್ಸ್ ಮಾಡಿದರೆ ಕರೆಕ್ಟು, ಅಲ್ಲೇ ಲಾಸ್ ಇದೆ. ಬಂಗಾರದಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಭಾರಿ ಲಾಸ್. ಸುವರ್ಣ ಅಂದರೆ ಶಾಸ್ತ್ರ, ಶಾಸ್ತ್ರದಲ್ಲಿ ಏನಾಗಬಾರ್ದು, ಯಾವಾಗಲೂ ಅಪಾರ್ಥ ಬರಬಾರದು, ಪದ ಸೇರಿ ತಪ್ಪದ ಸೇರಿಸಬಾರ್ದು. ಇವ್ರು ಏನು ಮಾಡಿದ್ದಾರೆ, ಅನಾಹುತ ಮಾಡಿದ್ದಾರೆ. ಸರಿ ಮಾಡೋಕ್ಕೆ ಆಚಾರ ಅವತಾರ ಮಾಡಿದ್ದು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ. ದುರ್ಮತ ಖಂಡನೆ ಅಂದರೆ ಬೇರೆ ಅಲ್ಲ, ತಪ್ಪರ್ಥವನ್ನು ತೆಗೆದುಹಾಕಿ ಒಳ್ಳೆ ಅರ್ಥ ಹೇಳೋದು ಅಂತ ಅರ್ಥ. ದುರ್ಮತ ಖಂಡನೆ ಮಾಡೋದು ವಾದ ಮಾಡಿದರೆ ಭ್ರಷ್ಟಾಚಾರ ಹಿಡಿಬಾರದು ಅಂತಾಗುತ್ತೆ ಅಷ್ಟೇ. ಈ ಕರೆಕ್ಟ್ ಪರ್ಸನ್ ಹಿಡಿಬಾರದು ಅಂತ ವಾದ ಮಾಡೋದು ಹೇಗೋ, ತಪ್ಪು ಭಾಷೆ ಖಂಡನೆ ಮಾಡಬಾರದು ಅಂದ್ರೆ ಹಾಗೆ. ನಮ್ಮಲ್ಲಿ ಕದರಿದ್ದಾರೆ ಆಚಾರ್ಯ, ಎಷ್ಟಾರು ಹೇಳ್ಕೊಂಡು ಹೋಗಲಿ, ಉಳಿದು ಮತ್ತೆ ಬೈಬಾರ್ದಾಗಿತ್ತು ಅಂತ ಹೇಳಿದ್ದ. ಅರ್ಥ ಆಯ್ತಾ ನಿಮಗೆ? ಆ ಪೊಲೀಸರು ಏನಾದ್ರು ಮಾಡಲಿ, ಕಾಡನ್ನು ಹಿಡಿಬಾರ್ದಾಗಿತ್ತು ಅಂದ್ರೆ ಹಾಗೋ ಹಾಗೆ. ಕಾಡನ್ನು ಹಿಡಿದೆ ಒಳ್ಳೆ ಸಮಾಜ ಸುಧಾರಣೆ ಮಾಡೋದು ಹೇಗೆ? ಅರ್ಥ ಆಯ್ತು. ದುರ್ಭಾಷ್ಯ ಖಂಡನೆ ಎಂಬುದು ಏನದು? ಸದ್ಭಾಷ್ಯ ಸ್ಥಾಪನೆ ಒಂದು ಪಾರ್ಟ್ ಅದು. ಸದ್ಭಾಷ್ಯ ಸ್ಥಾಪನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದನ್ನ ದುರ್ಭಾಷ್ಯ ಖಂಡನೆ ಮಾಡಲೇಬೇಕಾಗತ್ತೆ, ಅದು ಮಸ್ಟ್ ಅದು. ಅದನ್ನ ಅರ್ಥ ಮಾಡಿಕೊಂಡ್ರೆ ದುರ್ಭಾಷ್ಯ ಖಂಡನೆ ಯಾತಕ್ಕೆ ಅಂದ್ರೆ ಇದಕ್ಕೋಸ್ಕರ ಅಂತ ಆಚಾರ್ಯ ತಿಳಿಸಿದ್ರು. ಅದು ಗೀತಾರ್ಥ ಹೇಳಲಿಲ್ಲ, ತಂಬರ್ಥನ ಗೀತೆಯಲ್ಲಿ ಇದೆ ಅಂತ ಹೇಳಿದ್ರು. ಅವ್ರು ಎಷ್ಟು ಹಾಗೆ ಬರ್ತು ಅದು ಭಾಷೆ ಬರೀತಾರೆ ಗೊತ್ತಾ? ಅವರು ಕೃಷ್ಣ ಹೇಳ್ತಿದ್ದಾನೆ ಇಲ್ಲಿ, ಬರೀತಾರೆ ಮಾಯಾವಾದಿಗಳು. ಕೃಷ್ಣ ಹೇಳ್ತಿದ್ದಾನೆ, ಪಾಪ ಕೃಷ್ಣ ಕೂಡ ಅಜ್ಞಾನಿನೇ. ಅರ್ಥ ಆಯ್ತಾ? ಇದು ಗೀತಾರ್ಥ ಬರೀ ಲಕ್ಷಣ ಅದು. ಕೃಷ್ಣ ಕೂಡ ಅಜ್ಞಾನಿ, ಅವನು ಹೇಳ್ತಿದ್ದಾನೆ ಪಾಪ ಅಂತ ಹೇಳಿದ್ರೆ ಕೃಷ್ಣನ ಬಗ್ಗೆ ಪಿಟಿ ಮಾಡಿ ಭಗವದ್ಗೀತೆ ಏನು ಓದ್ತಾರೆ ಇವರಾಗಿದ್ರೆ? ಅರ್ಥ ಆಯ್ತಾ? ಈ ರೀತಿ ಮಾಡಿ ಮೈಂಡ್ ಎಲ್ಲ ಪೊಲ್ಯೂಟ್ ಮಾಡ್ತಾ ಬಂದ್ರು. ಆಯ್ತಾ, ಸರಿ ಮಾಡೋಕ್ಕೋಸ್ಕರ ಅವತಾರ ಮಾಡಿದ್ದಾರೆ. ನಾಳೆ ಉತ್ತರ ಕೊಡ್ತಾರೆ ಅವ್ರಿಗೆ, ಇನ್ನು ಸ್ವಲ್ಪ ಮಾಡಿ ಮುಂದುವರಿಸಿ ಹೇಳ್ತಾರೆ. ನಾಳೆ ನೋಡೋಣ. ಓ ಜನ್ಮಾದ್ಯಸ್ಯ ಯಥೋನ್ಮಯಾದಿತರಥಾರ್ಥೇಶ್ವರ ವಿಘ್ನ ಸ್ವರಾಟ್. ಏನ ಯಾರು ಯಾರು ಮುಖ್ಯ ಕರ್ತವ್ಯ? ಯತಿಗಳದಲ್ಲ, ಎಲ್ಲರದು ಮುಖ್ಯ ಕರ್ತವ್ಯ ಅದು. ಎಷ್ಟೋ ಸರ್ವೋತ್ತಮತ್ತಂತೂ ಸರ್ವದಾ ಭ್ರಷ್ಟಾಚಾರ ನಿಯಂತ್ರಣ ಮಾಡೋದು ಪೊಲೀಸರ ಕರ್ತವ್ಯ ಅಲ್ಲ, ಎಲ್ಲರ ಕರ್ತವ್ಯ ಆದ ಪೊಲೀಸರು ಸೇರ್ತಾರೆ ಅಷ್ಟೇ ಹೊರತು ಪ್ರಧಾನವಾಗಿ ಅವ್ರಿಗೆ ಉಳಿದವರು ಸುಮ್ಮನೆ ಕೊಡಬೇಕು ಅಂತ ಅರ್ಥ ಅಲ್ಲ. ಕಂಪ್ಲೇಂಟ್ ಕೊಡೋಷ್ಟು ಕೆಲಸ ಅವ್ರಿಗೂ ಇದೆ, ಅನ್ಯಾಯ ಆದ ತಪ್ಪು ಅಂತ ಹೇಳಬೇಕಾದ ಜವಾಬ್ದಾರಿ ಇದೆ. ಅರೆಸ್ಟ್ ಮಾಡೋದೆಲ್ಲ ನನ್ನ ಕೆಲಸ ಅಲ್ಲ ಅವ್ರದ್ದು. ಸೃಷ್ಟಿ ಸ್ಥಿತ್ಯಪ್ಯ ಏಹಾ ನೀತಿರಿಸಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಃ ಸಮಸ್ತಃ ಸಕಲ ಗುಣನಿಧಿಃ.